ನಾಲ್ಕನೇ ಅಗ್ನಿ ಭಗವದ್ ರೂಪ ಯಾವುದು ಅಂದ್ರೆ ಪ್ರದ್ಯುಮ್ನ ಅಗ್ನಿ. ಪ್ರದ್ಯುಮ್ನೇ ಇಲ್ಲಿ ಅಗ್ನಿ ಅಂತ ಕರೆಸಿಕೊಂಡಿದ್ದಾನೆ. ಅದನಾತ್ ಅಂಗ ನೇತೃತ್ವ ಅಗ್ನಿ ಆಹುತಿ ಕೊಟ್ಟ ಎಲ್ಲವನ್ನೂ ಸ್ವೀಕಾರ ಮಾಡುತ್ತಾನೆ. ನಮ್ಮ ಅಂಗಗಳಿಗೆ ನೇತಾರನು, ಆದ್ದರಿಂದ ದೇವರಿಗೆ ಅಗ್ನಿ ಅಂತ ಹೆಸರು. ಪ್ರದ್ಯುಮ್ನ ಪುರುಷನೊಡಗಿದ್ದಾನೆ, ಅದಕ್ಕೆ ದೇವರಿಗೆ ಹೆಸರು ಪುರುಷ ಅಂತ. ಪುರುಷನೊಡಗಿರುವ ದೇವರಿಗೆ ಹೆಸರು ಪುರುಷ ಅಂತ ಯಾಕೆ ಬಂತು ಅಂದರೆ ಪುರುತ್ವ ಪೂರ್ಣತ್ವಾದ ಪುರುಷನಾಮ. ಭಗವಂತ ಪೂರ್ಣ ಮತ್ತು ಪುರುತ್ವ ದೊಡ್ಡವ, ಎಲ್ಲರಿಗಿಂತ ಶ್ರೇಷ್ಠ, ಸರ್ವಶ್ರೇಷ್ಠ. ಅಷ್ಟೇ ಅಲ್ಲ, ಗುಣಪೂರ್ಣನಾದ್ದರಿಂದ ಭಗವಂತನನ್ನ ಪುರುಷ ಅಂತ ಕರೀತಾರೆ. ಅಂಥ ಪುರುಷ ಶಬ್ದ ವಾಚ್ಯನಾದಂಥ ಪ್ರದ್ಯುಮ್ನೇ ಪುರುಷನಲ್ಲಿದ್ದಾನೆ. ಈ ಪ್ರದ್ಯುಮ್ನಾಗ್ನಿಯಿಂದ ಹುಟ್ಟಿದ ಐದು ರೂಪಗಳು ಚಿಂತನೆ ಮಾಡಿದೆ. ಯಾವ್ದ್ಯಾವುದು? ಪ್ರದ್ಯುಮ್ನ ನಾರಾಯಣ, ಪ್ರದ್ಯುಮ್ನ ಪ್ರದ್ಯುಮ್ನ. ಹೌದಾ? ಹಾಗಾದರೆ ಮೊದಲನೆಯ ರೂಪ ಯಾವುದು? ಪ್ರದ್ಯುಮ್ನ. ಪ್ರದ್ಯುಮ್ನ ನಾರಾಯಣ ರೂಪ ಎಲ್ಲಿದೆ ಅಂದ್ರೆ ಹೇಳ್ತಾ ಇದ್ದಾರೆ, ವಚನಾತ್ ವಾಂಗ್ನಾಮ ಅಂದರೆ ನಾಲಿಗೆಯಲ್ಲಿದ್ದು ಅಂದರೆ ಮುಖದಲ್ಲಿ ವಾಕು ಅಂತ ಕರೆಸಿಕೊಂಡಿರುವಂಥ ಪ್ರದ್ಯುಮ್ನ ನಾರಾಯಣ ರೂಪ. ವ್ಯಾಪ್ತಿಯಲ್ಲಿ ವಾಕಿನಲ್ಲಿ, ವಾಕಿನಲ್ಲಿರುವ ದೇವರ ಹೆಸರು ವಾಕ್ ಅಂತ. ಯಾಕೆ? ವಚನ ಅದು ತಾನು ನುಡಿದು ಎಲ್ಲರನ್ನು ನುಡಿಸ್ತಾನಾದ್ದರಿಂದ ದೇವರಿಗೆ ವಾಕ್ ಅಂತ ಹೆಸರು. ಪ್ರದ್ಯುಮ್ನ ನಾರಾಯಣ ಇವನ ಕೆಲಸ ಯಾವುದು? ಸಮಿತ್ಸನ ಕೆಲಸ. ಸಮಿತ್ತು ಅಂದರೆ ಚಿಂತನೆ ಮಾಡಿದವರನ್ನ ಪೂರ್ಣರನ್ನ ಅಂದರೆ ಸಮೇಧನ ಚೆನ್ನಾಗಿ ವೃದ್ಧಿ ಕೊಡತಾನಾದ್ರೆ ದೇವರಿಗೆ ಸಮಿತ್ ಅಂತ ಹೆಸರು. ನಂತರ ಪ್ರದ್ಯುಮ್ನಿಂದ ಹುಟ್ಟಿದ ಇನ್ನೊಂದು ರೂಪ ಪ್ರದ್ಯುಮ್ನ ವಾಸುದೇವ ರೂಪ. ಈ ಪ್ರದ್ಯುಮ್ನ ವಾಸುದೇವ ರೂಪ ಎಲ್ಲಿದೆ ಅಂದರೆ ಪ್ರಾಣನೊಳಗಿದೆ, ಜೀವರ ಪ್ರಾಣದೊಳಗಿದೆ. ಪ್ರಾಣದೊಳಗಿರುವ ದೇವರ ಹೆಸರು ಯಾಕೆ? ಸಂಕರ್ಷಣ ಅಥವಾ ಪ್ರಾಣನಾಮ. ಎಲ್ಲವನ್ನ ಹಿಡಿದು ಇಂದ್ರಿಯಗಳನ್ನ ಎಲ್ಲವನ್ನ ಆಯಾ ಕಾರ್ಯದಲ್ಲಿ ಸ್ಥಾಪನೆ ಮಾಡಿರ್ತಾನಾದ್ದರಿಂದ ದೇವರಿಗೆ ಪ್ರಾಣ ಅಂತ ಹೆಸರು. ಸಂಕರ್ಷಣ ಪ್ರಾಣ ಅಂತ ಹೆಸರು. ಈತನೇ ಯಾವ ಕೆಲಸ ಮಾಡುತ್ತಾನೆ? ಧೂಮದ ಕೆಲಸ. ಧೂಮ ಅಂದರೆ ಅಜ್ಞಾನಾದಿಗಳನ್ನ ಧ್ವಂಸ ಮಾಡುತ್ತಾನಾದ್ದರಿಂದ ದೇವರಿಗೆ ಧೂಮ ಅಂತ ಹೆಸರು. ಇನ್ನ ಪ್ರದ್ಯುಮ್ನ ಸಂಕರ್ಷಣ. ಪ್ರದ್ಯುಮ್ನ ಸಂಕರ್ಷಣ ಎಲ್ಲಿರ್ತಾನೆ ಅಂದರೆ ಜಿಹ್ವಾದೊಳಗಿರ್ತಾನೆ. ಜಿಹ್ವಾದೊಳಗಿರತಕ್ಕಂಥ ಭಗವಂತನಿಗೆ ಹೆಸರು ಜಿಹ್ವಾ ಅಂತ. ದೇವರಿಗೆ ಜಿಹ್ವಾ ಅಂತ ಯಾಕೆ ಹೆಸರು ಅಂದರೆ ಹೂಯತೆ ಅಸ್ಮಿನ್ನಿಟಿ. ಇವನೊಳಗೆ ಎಲ್ಲ ಆಹುತಿ ಕೊಡುತ್ತೇವೆ, ನಾಲಿಗೆಯಲ್ಲೇ ಆಹುತಿ ಕೊಡ್ತೀವಲ್ಲ, ಊಟ ಮಾಡಿದ್ರೆ ಹೇಳಿ ಹಾಕೋದು ನಾಲಿಗೆಯಲ್ಲಿ. ಆದ್ದರಿಂದ ದೇವರಿಗೆ ಜಿಹ್ವಾ ಅಂತ ಹೆಸರು. ನಂತರ ಈತ ಯಾವ ಕೆಲಸ ಮಾಡುತ್ತಾನೆ? ಅರ್ಚಿ ಅಂದರೆ ಎಲ್ಲರಿಂದ ಅರ್ಚಿತನಾದ್ದರಿಂದ ದೇವರಿಗೆ ಅರ್ಚಿ ಅಂತ ಹೆಸರು. ಇನ್ನ ಕೊನೆಯ ರೂಪ, ನಾಲ್ಕನೇ ರೂಪ ಪ್ರದ್ಯುಮ್ನ ಪ್ರದ್ಯುಮ್ನ ರೂಪ. ಆಯ್ತಲ್ವಾ? ಅರ್ಚಿ ಯಾವ್ದು ಬರಬೇಕು? ಪ್ರದ್ಯುಮ್ನ ಸಂಕರ್ಷ ರೂಪವೇ ಯಾವಾಗ್ಲೂ ಅರ್ಚಿ. ಈ ಕ್ರಮದಲ್ಲಿ ಪ್ರದ್ಯುಮ್ನ ಪ್ರದ್ಯುಮ್ನ ರೂಪ ಅಂಗ, ಪ್ರದ್ಯುಮ್ನ ಅನಿರುದ್ಧ ವಿಶ್ವಲಿ. ಹಾಗಾದರೆ ಪ್ರದ್ಯುಮ್ನ ಪ್ರದ್ಯುಮ್ನ ರೂಪ ಇದೆ ಅಂಗಾರ ಅಂತ ಅರಿಸಿಕೊಂಡಿದ್ದಾನೆ. ಯಾಕೆ ಅಂಗಾರ ಅಂತ? ಎಲ್ಲಾ ಅಂಗಗಳಲ್ಲಿ ರತಿಯನ್ನ ಹೊಂದಿ ಎಲ್ಲರಿಗೂ ಅಂಗಗಳಲ್ಲಿ ರತಿಯನ್ನು ಕೊಡುವುದು ದೇವರಿಗೆ ಅಂಗಾರ ಅಂತ ಹೆಸರು. ಇತ ಎಲ್ಲಿದ್ದಾನೆ ಅಂದರೆ ಚಕ್ಷುಸ್ಸಿನಲ್ಲಿದ್ದಾನೆ. ಚಕ್ಷುಸ್ಸಿನಲ್ಲಿರುವ ದೇವರ ಹೆಸರು ಯಾಕೆ ಅಂದ್ರೆ ದರ್ಶನ ಚಕ್ಷುರ್ನ, ತಾನು ನೋಡಿ ಎಲ್ಲರಿಗೆ ತೋರಿಸ್ತಾನ ಅದರಿಂದ ಜಗತ್ತನ್ನು. ಆದ್ದರಿಂದ ದೇವರಿಗೆ ಚಕ್ಷುಸ್ಸು ಅಂತ ಹೆಸರು. ಇನ್ನ ಕೊನೆಯ ರೂಪ ಪ್ರದ್ಯುಮ್ನ ಅನಿರುದ್ಧ ರೂಪ. ಪ್ರದ್ಯುಮ್ನ ಅನಿರುದ್ಧ ರೂಪ ಯಾವ ಕೆಲಸ ಮಾಡುತ್ತೆ? ವಿಸ್ಫುಲಿಂಗದ ಕೆಲಸ ಮಾಡುತ್ತೆ. ವಿಸ್ಫುಲಿಂಗ ಅಂತ ದೇವರಿಗೆ ಯಾಕೆ ಹೆಸರು? ನಾನಾ ವಿಧವಾದ ಸ್ಫೂರ್ತಿಯನ್ನ ಹೊಂದಿರ್ತಾನೆ, ಚಿಂತನೆ ಮಾಡಿದವರಿಗೆ ಸ್ಫೂರ್ತಿಯನ್ನ ಕೊಡುತ್ತಾನೆ. ಆದ್ದರಿಂದ ದೇವರಿಗೆ ವಿಸ್ಫುಲಿಂಗ ಅಂತ ಹೆಸರು. ಯಾರು? ಪ್ರದ್ಯುಮ್ನ ಅನಿರುದ್ಧ. ಇರುವುದಲ್ಲಿ ಶ್ರೋತ್ರದಲ್ಲಿ, ಶ್ರೋತ್ರ ಅಂದರೆ ಶ್ರೋತ್ರದಲ್ಲಿರುವ ದೇವರ ಹೆಸರು. ದೇವರಿಗೆ ಶ್ರೋತ್ರ ಅಂತ ಯಾಕೆ ಹೆಸರು ಅಂದರೆ ಶ್ರವಣಾರ್ಥ ಶ್ರೋತ್ರನ, ತಾನು ಕೇಳಿ ಎಲ್ಲರಿಗೂ ಕೇಳುವಂತೆ ಮಾಡುತ್ತಾನಾದ್ದರಿಂದ ಭಗವಂತನಿಗೆ ಶ್ರೋತ್ರ ಅಂತ ಹೆಸರು. ಒಟ್ಟಾರೆ ಪುರುಷಾಗ್ನಿ, ಪುರುಷನೊಳಗಿರತಕ್ಕಂಥ ಪ್ರದ್ಯುಮ್ನೇ ಪುರುಷಾಗ್ನಿ ಅಂತ ಕರೆಸಿಕೊಂಡಿದ್ದಾನೆ. ಪ್ರದ್ಯುಮ್ನೇ ಪುರುಷ ಅಂತ ಕರೆಸಿಕೊಂಡಿದ್ದಾನೆ. ಪುರುಷ ಅಂತ ಯಾಕೆ ಕರೆಸಿಕೊಂಡಿದ್ದಾನೆ? ಪುರುತ್ವ ಅಂದರೆ ಶ್ರೇಷ್ಠನಾದ್ದರಿಂದ, ದೊಡ್ಡವನಾದ್ದರಿಂದ, ಅಷ್ಟೆಲ್ಲ ಪೂರ್ಣತ್ವ, ಪೂರ್ಣನೂ ಆದ್ದರಿಂದ ದೇವರಿಗೆ ಪುರುಷ ಅಂತ ಹೆಸರು. ಅಗ್ನಿಯ ಕೆಲಸ ಮಾಡುತ್ತಾ ಇದ್ದಾನೆ. ಈ ಅಗ್ನಿಯಿಂದ ಹುಟ್ಟಿದ ಐದು ರೂಪಗಳು ಪ್ರದ್ಯುಮ್ನ ನಾರಾಯಣ, ಪ್ರದ್ಯುಮ್ನ ವಾಸುದೇವ, ಪ್ರದ್ಯುಮ್ನ ಸಂಕರ್ಷಣ. ಪ್ರದ್ಯುಮ್ನ ನಾರಾಯಣ ಎಲ್ಲಿರೋದು? ವಾಕ್ಯದಲ್ಲಿ. ವಾಕ್ಯದಲ್ಲಿರುವ ದೇವರ ಹೆಸರು ವಾಕ್ಯ. ಯಾಕೆ? ವಚನ ಆತು, ನುಡಿದು ನುಡಿಸ್ತಾನಾದ್ದರಿಂದ. ಈ ತರ ಐದು ರೂಪಗಳ ಚಿಂತನೆ ಬಂತು. ಇಂಥ ಐದು ರೀತಿಯಾದ ರೂಪಗಳಿಂದ ಕೂಡಿದ ಪ್ರದ್ಯುಮ್ನನೆಂಬ ನಾಲ್ಕನೆಯ ಅಗ್ನಿಯಲ್ಲಿ ಜೀವನನ್ನು ಯಾರನ್ನೋ ನಮ್ಮನ್ನೇ ಹೋಮ ಮಾಡಿ, ಅಂದರೆ ಆ ಪ್ರದ್ಯುಮ್ನ ರೂಪಕ್ಕೆ ನಮ್ಮ ಶರೀರದ ಸುತ್ತು ಇರುವ ವಿರಾಟ್ ರೂಪ ಅಂದರೆ ಸ್ವರೂಪ ಲಿಂಗ ಅನಿರುದ್ಧ ಅದರ ಮೇಲಿರುವ ಸೂಕ್ಷ್ಮದ ತತ್ವಗಳು ಇದರಿಂದ ಕೂಡಿದ ಭಗವದ್ ರೂಪವನ್ನು ಲೈಕ್ಯ ಚಿಂತನೆ ಮಾಡುತ್ತಾರೆ. ನಮ್ಮನ್ನು ದೇವರ ಅಧೀನ ಮಾಡುತ್ತಾರೆ. ಆ ಮಾಡಿದ್ದನ್ನು ನಾವು ಪೂಜಾ ಅಂತ ಚಿಂತನೆ ಮಾಡಬೇಕು. ದೇವತೆಗಳು ಮಾಡೋದು, ಅದನ್ನ ನಾವು ಚಿಂತನೆ. ಇದು ಪೂಜಾ ಆಯಿತು ಸ್ವಾಮಿ ನನಗೆ. ನಮ್ಮ ಸುತ್ತೂ ಇರುವ ಭಗವದ್ ರೂಪವನ್ನ ಪ್ರದ್ಯುಮ್ನಲ್ಲಿ ಐಕ್ಯ ಚಿಂತನೆ ಮಾಡಿ ಪ್ರದ್ಯುಮ್ನ ಅಧೀನ ಮಾಡುತ್ತಾರೆ. ಅದನ್ನ ಒಟ್ಟು ನಾವು ಏನು ದೇವರಿಗೆ ಕೊಟ್ಟರು ಕೂಡ ರೂಪವನ್ನೇ ಕೊಡಬೇಕು. ದೇವರಿಗೆ ಅಧೀನ ಚಿಂತನೆ ಮಾಡುವುದು ಅಂದರೆ, ಅಧೀನ ಮಾಡುವುದು ಅಂದರೆ ಆ ಸುತ್ತೂ ಇರುವ ರೂಪ ಧಾರಕ ರೂಪವನ್ನ ಐಕ್ಯ ಚಿಂತನೆ ಮಾಡಿದ್ರೆ ಅಧೀನ ಚಿಂತನೆ ಮಾಡುದು. ನೈವೇದ್ಯ ಕೊಡುವುದು ಅಂದ್ರೆ ಒಳಗಿರುವ ರಸರೂಪವನ್ನ ಕೊಡೋದು. ಇಲ್ಲಿ ಯಾವುದೂ ಇಲ್ಲ, ಜೀವನನ್ನು ಅಧೀನ ಚಿಂತನೆ ಮಾಡುತ್ತಾ ಇದ್ದಾರೆ. ನಂತರ ಪ್ರದ್ಯುಮ್ನಾಗ್ನಿಯಲ್ಲಿ ಹೋಮ ಮಾಡಿದ ಮೇಲೆ ಆ ಉಂಡ ಅನ್ನ ರೇತಸ್ಸಾಗಿ ಪರಿಣಾಮ ಆಗುತ್ತೆ. ಆ ರೇತಸ್ಸಿನಲ್ಲಿ ಜೀವನನ್ನ ಇಡುತ್ತಾರೆ. ಜೀವನನ್ನ ಇಟ್ಟಾಗ ಜೀವನ ಜೊತೆಗೆ ಭಗವಂತನೂ ಆ ಪದಾರ್ಥದಲ್ಲಿ ಪ್ರವೇಶ ಮಾಡುತ್ತಾನೆ. ಸಂಕರ್ಷಣ ನಾಮಕನಾಗಿ ಭಗವಂತ ಪ್ರವೇಶ ಮಾಡುತ್ತಾನೆ. ಮಾಡಿ ಐದನೇ ಅಗ್ನಿಯಲ್ಲಿ ದೇವತೆಗಳು ಹೋಮ ಮಾಡುತ್ತಾರೆ. ಐದನೇ ಅಗ್ನಿಯಲ್ಲಿ ದೇವತೆಗಳು ಹೋಮ ಮಾಡುತ್ತಾರೆ. ಐದನೇ ಅಗ್ನಿ ಯಾವುದು ಅಂದ್ರೆ ಸ್ತ್ರೀ, ಅಂದ್ರೆ ನಮ್ಮ ತಾಯಿ. ಸ್ತ್ರೀ ಹೆಸರು ಯೋಷ. ಯೋಷ ಅಂದರೆ ಸ್ತ್ರೀ ಅಂತ ಹೆಸರು. ಯಾರು? ನಮ್ಮ ತಾಯಿ. ಅಲ್ಲಿರುವ ಅನಿರುದ್ಧ ನಾಮಕ ಭಗವದ್ ರೂಪವೇ ಅಗ್ನಿ. ಅಗ್ನಿ ಅನಿರುದ್ಧನೇ ಅಗ್ನಿ ಅಂತ ಕರೆಸಿಕೊಂಡಿದ್ದಾನೆ. ಅನಿರುದ್ಧನೇ ಇಲ್ಲಿ ಯೋಷ ಅಂತ ಕರೆಸಿಕೊಂಡು ನಿಂತಿದ್ದಾನೆ. ತಾಯಿಯ ಶರೀರದ ಆಕಾರದಲ್ಲಿ ಅನಿರುದ್ಧನೇ ಇದ್ದಾನೆ. ಯದ್ಯಪಿ ಒಂದು ಸಲ ನೋಡಿ, ಆ ಎರಡು ಶರೀರದಲ್ಲೂ ಕೂಡ ಆ ಜೀವಿಗಳು ಎಲ್ಲೋ ಹೃದಯ ಕಮಲದಲ್ಲಿ ಕೂತಿವೆ. ಇಡೀ ಶರೀರ ಹೊತ್ತು ನಿಂತದ್ದು ಇಲ್ಲಿ ಪ್ರದ್ಯುಮ್ನ, ಇಡೀ ಶರೀರ ಹೊತ್ತು ನಿಂತದ್ದು ಅನಿರುದ್ಧ. ಪಾಪ ಅವರೆಲ್ಲೋ ಕೂತಿದ್ದಾರೆ. ಸಂಘ ಆಗೋದು ಯಾರಿಗೆ? ಈ ಶರೀರಗಳ ಮಧ್ಯೆ ಭಗವಂತ ಅಲ್ಲಿ ಮಾಡಿಸ್ತಾ ಹೋಗ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹೋಮ ಮಾಡೋದು ನಾವಲ್ಲ, ದೇವತೆಗಳು ಮಾಡುತ್ತಾರೆ, ನಾವೆಲ್ಲೋ ಮೂಲೆಗೆ ಕೂತಿರ್ತೇವೆ. ಆ ಚಿಂತನೆ ಮಾಡಬೇಕು ಅಂತ ದಾಸರದಕ್ಕೆ ಹೇಳ್ತಾರೆ. ಪಚನ ಭಕ್ಷಣ ಗಮನ ಭೋಜನ ಮೈಥುನ ಚಲನ ಅಚಲನ ಪ್ರಯತ್ನವು ಸಾಧ್ಯವೇ ಜನಕ್ಕೆ ಅಂತ ಕೇಳುತ್ತಾರೆ. ಅಪರೂಪದ ಯಜ್ಞ ನಡೀತಾ ಇದೆ. ಆ ಯಜ್ಞದಲ್ಲಿ ಯೋಷ ಅಂದರೆ ಭಗವದ್ ರೂಪದ ಹೆಸರು ಅನಿರುದ್ಧನಿಗೆ. ಅನಿರುದ್ಧನಿಗೆ ಯೋಷ ಅಂತ ಯಾಕೆ ಹೆಸರು ಅಂದರೆ, ಜೋಷತ್ವಾತ್ ಭೋಗ್ಯತ್ವಾತ್ ಅಂದರೆ ಎಲ್ಲರಿಗೂ ಆನಂದವನ್ನು ಕೊಟ್ಟು ಎಲ್ಲರಿಗೂ ಕೂಡ ಸುಖಪ್ರದ ಆದ್ದರಿಂದ ದೇವರಿಗೆ ಯೋಶ ಅಂತ ಹೆಸರು. ಯೋಶ ಅಂತ ಕರೆಸಿಕೊಂಡ ಅನಿರುದ್ಧನೇ ಐದನೇ ಅಗ್ನಿ. ಈ ಅನಿರುದ್ಧನಿಂದ ಹೊರಟು ಬಂದಂತಹ ಐದು ರೂಪಗಳೇ ಇಲ್ಲಿ ಪ್ರಧಾನವಾದ ಸಮಿತ್ರ ಮೊದಲಾದ ರೂಪಗಳು. ಇಲ್ಲಿ ಯಾವ ಸಂಕೋಚ ಬೇಕಾಗಿಲ್ಲ, ಅಯ್ಯೋ ಏನೋ ಬರ್ತಾ ಇದೆಯಲ್ಲ ಅಂತ ಚೂರು ಮುಜುಗಡೆ ಬರ್ತಾ ಇರುತ್ತೆ. ಪರಮ ಪವಿತ್ರವಾಗಿರತಕ್ಕಂಥ ಸ್ಥಾನ ನಮಗೆ ಹುಟ್ಟು ಕೊಟ್ಟ ತಾಯಿಯ ರೂಪಗಳ ಚಿಂತನೆ ಅಷ್ಟೇ, ಅದರಲ್ಲಿ ಯಾವ ಸಂಕೋಚ ಮುಜುಗರ ಬೇಕಾಗಿಲ್ಲ. ಈ ಒಂದು ವಿಷಯ ಬಂದುಕೊಳ್ಳಿ ಅಪ್ಪ ಅಂತ ದಾಟಿಕೊಂಡು ಹೋಗ್ತೇವೆ, ಬೇಡ. ಚಿಂತನೆ ಮಾಡಿದರೆ ದಾಟಿಕೊಂಡು ಹೋಗ್ತೇವೆ ಯಾವುದರಿಂದ, ಸಂಸಾರದಿಂದ. ಆದ್ದರಿಂದ ಮೊದಲನೆಯ ರೂಪ ಯಾವುದು? ಅನಿರುದ್ಧ ನಾರಾಯಣ ರೂಪ. ಅನಿರುದ್ಧ ನಾರಾಯಣ ರೂಪ ಎಲ್ಲಿದೆ ಅಂದ್ರೆ ಉಪಸ್ಥೇಂದ್ರಿಯದಲ್ಲಿದೆ. ಉಪಸ್ಥೇಂದ್ರಿಯದಲ್ಲಿ ಇರತಕ್ಕಂಥ ಆ ಭಗವದ್ ರೂಪಕ್ಕೆ ಹೆಸರು ಉಪಸ್ಥ. ದೇವರಿಗೆ ಉಪಸ್ಥ ಅಂತ ಯಾಕೆ ಹೆಸರು ಅಂದ್ರೆ ಉಪ ಸಮೀಪೆ ಸ್ಥಿತತ್ವ, ನಮ್ಮ ಹತ್ತಿರ ಯಾವಾಗಲೂ ಇರ್ತಾನಾದ್ದರಿಂದ ದೇವರಿಗೆ ಉಪಸ್ಥ ಅಂತ ಹೆಸರು. ಆ ಉಪಸ್ಥ ಅಂತ ಕರೆಸಿಕೊಂಡ ಅನಿರುದ್ಧ ನಾರಾಯಣನೇ ಸಮಿತ್ ಆಗಿದ್ದಾನೆ. ನಂತರ ಅನಿರುದ್ಧ ವಾಸುದೇವ ರೂಪ. ಅನಿರುದ್ಧ ವಾಸುದೇವ ರೂಪ ಎಲ್ಲಿದ್ದಾನೆ? ಉಪಮಂತ್ರಣದಲ್ಲಿದ್ದಾನೆ, ಆ ಕಾಲದ ಮಾತುಗಳಲ್ಲಿ. ಆ ಮಾತುಗಳಲ್ಲಿರುವ ಭಗವಂತನ ರೂಪ ಏನಿದೆ? ಅನಿರುದ್ಧ ವಾಸುದೇವ ರೂಪ. ಆ ಉಪಮಂತ್ರಣದಲ್ಲಿರುವ ದೇವರ ಹೆಸರು ಉಪಮಂತ್ರಣ ಕರ್ತೃತ್ವ. ಮಾತುಗಳನ್ನು ಮಾತಾಡಿಸಿ ಆ ಕಾಲದ ಕೆಲಸವನ್ನು ಮಾಡಿಸ್ತಾನಾದ್ದರಿಂದ ಆ ಮಾತುಗಳಲ್ಲಿರುವ ಭಗವತ್ ರೂಪಕ್ಕೆ ಉಪಮಂತ್ರಣ ಅಂತ ಹೆಸರು. ಆ ಅನಿರುದ್ಧ ವಾಸುದೇವ ರೂಪ ಮಾಡುವ ಕೆಲಸ ಧೂಮದ ಕೆಲಸ. ನಂತರ ಅನಿರುದ್ಧ ಸಂಕರ್ಷಣ, ಇವನೇ ಅರ್ಚಿಯಾಗಿದ್ದಾನೆ. ಏನು ಅರ್ಚಿಯ ಕೆಲಸ ಮಾಡುವಂತಹ ಅನಿರುದ್ಧ ಸಂಕರ್ಷಣ ಇರುವುದೆಲ್ಲಿ? ಯೋನಿಯಲ್ಲಿ. ಯೋನಿ ಎಂದರೆ ಭಗವಂತನ ಹೆಸರೇ ಯೋನಿ. ಯುನಕ್ತಿ ಮಿಶ್ರೀಕರೋತಿ ಇತಿ ಯೋನಿ ನಾಮ. ಭಗವಂತ ನಮ್ಮ ಸ್ವರೂಪ ಸುಖವನ್ನ ನಮಗೆ ಕೊಡತಾನಾದ್ದರಿಂದ ದೇವರಿಗೆ ಯೋನಿ ಅಂತ ಹೆಸರು. ಇನ್ನ ಅಂತಃಕರಣದಲ್ಲಿರುವ ಅನಿರುದ್ಧ ಪ್ರದ್ಯುಮ್ನೇ ಅಂಗಾರನಾಗಿದ್ದಾನೆ. ಅಂತಃಕರಣದಲ್ಲಿರುವ ದೇವರ ಹೆಸರು ಅಂತಃಕರಣ ಅಂದ ದೇವರು ಯಾಕೆ ಹೆಸರು ಅಂದರೆ ಒಳಗಿದ್ದು ಎಲ್ಲ ಕಾರ್ಯ ಮಾಡಿಸ್ತಾನಾದ್ದರಿಂದ ದೇವರಿಗೆ ಅಂತಃಕರಣ ಅಂತ ಹೆಸರು. ಇನ್ನ ಕೊನೆಗೆ ಅನಿರುದ್ಧ ಅನಿರುದ್ಧ ಇವನೇ ವಿಶ್ವಲಿಂಗದ ಕೆಲಸ ಮಾಡುತ್ತಾ ಇದ್ದಾನೆ. ಇಂಥ ಸ್ವಾಮಿ ವಿಶ್ವಲಿಂಗದ ಕೆಲಸ ಮಾಡಿಸಿ ಆತ ಎಲ್ಲಿದ್ದಾನೆ? ಅಭಿನಂದ ಅಂದರೆ ಸೂಳಿದ ಆನಂದಗಳೇ. ತತ್ತತ್ಕಾಲ ಮಾತುಗಳೆಲ್ಲ ಮಂತ್ರ ಅಧ್ಯಾತ್ಮಯಜ್ಞವಿದು ಅಂತ ಹೇಳುತ್ತಾರೆ. ಅಲ್ಲೇನು ಆನಂದ ಬರ್ತಾ ಇದೆ ಅದು ಅಭಿನಂದ ಅಂತ ಕರೆಸಿಕೊಂಡಿದೆ. ಅಲ್ಲಿರುವ ದೇವರ ಹೆಸರು ಅಭಿನಂದ. ಯಾಕೆ ಅಭಿನಂದಯತೀತಿ? ಸುಖ ಪಡಿಸ್ತಾನಾದ್ದರಿಂದ, ತಾನು ಸುಖ ಭರಿತನಾಗಿದ್ದು ಎಲ್ಲರನ್ನ ಸುಖ ಪಡಿಸ್ತಾನಾದ್ದರಿಂದ ದೇವರಿಗೆ ಅಭಿನಂದ ಅಂತ ಹೆಸರು. ಯಾರಿದು? ಅನಿರುದ್ಧ ಅನಿರುದ್ಧ. ಇವನನ್ನೇ ವಿಶ್ವಲಿಂಗ ಅಂತ ಕರೀತಾ ಇದ್ದಾರೆ. ಈ ರೀತಿಯಲ್ಲಿ ಐದು ಅಗ್ನಿಗಳಲ್ಲಿ ಹೋಮ ಮಾಡಿದ ಮೇಲೆ ನಮಗೆ ಶರೀರ ಸಿಗತಾ ಇದೆ. ಈ ಶರೀರದ ಹೆಸರೇನಯ್ಯ? ಪುರುಷ. ಪುರುಷ ಶಕ್ತಿತ ದೇಹ ಜಾಯತೆ. ಈ ಜೀವನಿಗೆ ಪುರುಷ ಅಂತ ಕರೆಸಿಕೊಂಡ ಈ ಶರೀರ ಬರ್ತಾ ಇದೆ, ಅದರಿಂದ ಪುರುಷ ಅಂತ ಕರೀತಾರಷ್ಟೇ. ಅಂದ್ರು ದೇವರಿಗೆ ನಿಜವಾದ ಪುರುಷ ಶಬ್ದತ್ವ ಶಬ್ದವಾಚಕತ್ವ ಅದನ್ನು ತಿಳಿಸಿಕೊಟ್ಟು ಈ ರೀತಿಯಲ್ಲಿ ವಿವಿಧಂ ಸ್ಫುರಣಾತ್ ವಿಶ್ವಲಿಂಗ, ನಾನಾ ರೀತಿಯಲ್ಲಿ ಸ್ಫೂರ್ತಿಯನ್ನ ಪಡೆದಿರುವವ, ನಾನಾ ರೀತಿಯಲ್ಲಿ ಚಿಂತನೆ ಮಾಡಿದವರಿಗೆ ಸ್ಫೂರ್ತಿಯನ್ನು ಕೊಡುವವ, ಆದ್ದರಿಂದ ದೇವರಿಗೆ ವಿಶ್ವಲಿಂಗ ಅಂತ ಸ್ಫುರಣೆ. ನಂತರ ಈ ರೀತಿಯಲ್ಲಿ ಜೀವ ಹೋಮ ಪ್ರಕರಣ ಮುಗಿಯಿತು, ಬರಲಿಲ್ಲ. ಬಂತಲ್ವಾ? ಮಾಡ್ತಾ ಇದ್ದೀರಾ? ಗೊತ್ತಾಗ್ತಾ ಇದೆ. ಎಲ್ಲರೂ ಕಡ್ಡಾಯವಾಗಿ ಮಾಡುತ್ತಾ ಇಲ್ಲ, ಅದೇ ನುಚ್ಚೂರು ದುಃಖ ಆಗ್ತಾ ಇದೆ. ಇವತ್ತು ತಗೊಂಡು ಹೋಗಿ ನಾಳೆ ಚಿಂತನೆ ಮಾಡೋದಲ್ಲ, ಇವತ್ತು ಸಾಯಂಕಾಲ ಕೂತು ನೀವೆಲ್ಲ ಚಿಂತನೆ ಮಾಡಬೇಕು. ಏನೋ ಮಾಡ್ತೀರಾ? ಎಲ್ಲರೂ ಮಾಡಿ ನಾಳೆ ಬಂದಾಗ ಬೆಳಿಗ್ಗೆ ಗುರುಮಂತ್ರ ಆದ ಕೂಡಲೇ ಮೊದಲು ಚಿಂತನೆ ಮಾಡಿರಬೇಕು. ಚಿಂತನೆ ಮಾಡಿ ಪುಸ್ತಕ ಇಟ್ಟುಕೊಂಡೇ ಮಾಡಿ, ಆ ಪೇಪರ್ ಕೊಟ್ಟಿದ್ದೀನಲ್ಲ ಒಂದ್ಸಲ ಓದ್ತಾ ಹೋಗಿ, ಅಲ್ಲಲ್ಲಿ ದೇವರ ಸ್ಮರಣೆ ಮಾಡಿ, ಅಷ್ಟಾದರೂ ಮಾಡಿ ಮಾಡಿ ನಾಳೆ ಬಂದಾಗ ಮಾಡಿದ್ದೇನೆ ಅಂತ ಹೇಳಿದರೆ ಮತ್ತೆ ಬ್ರಾಹ್ಮಣ ಅವನಿಗೆ ಸಂತೋಷ ಕೊಟ್ಟಷ್ಟು ಪುಣ್ಯ ಬರುತ್ತಲ್ಲ ಅಲ್ವಾ. ಇಲ್ಲದಿದ್ರೆ ಆಚಾರ್ಯರಿಗೆ ಬಹಳ ದುಃಖ ಕೊಟ್ಟು ಏನ್ ಬರುತ್ತೆ ಗೊತ್ತಿಲ್ಲ, ಬಹಳ ದುಃಖ ಕೊಟ್ಟಷ್ಟು ಆಗುತ್ತೆ. ಅದು ವಾದಿರಾಜರ ಸನ್ನಿಧಾನದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಬೇಕಾದ್ದು ಕೊಡದೆ ಕಳಿಸಿದ ಪಾಪ ನಿಮಗೆ ಬರುತ್ತೆ, ಹೌದಾ ಅಲ್ವಾ? ಮಾಡದೇ ಬಂದು ಮಾಡಿದ್ದೇವೆ ಅಂತ ಹೇಳಿದ್ರೆ ಮತ್ತೆ ಅದ್ರ ಬೇರೆ ಪಾಪ ಬರುತ್ತೆ. ಮಾಡಿಯೇ ಬಂದಿರಬೇಕು, ಚಿಂತನೆ ಮಾಡಿಯೇ ಬಂದಿರಬೇಕು, ಮಾಡಿ ಇಲ್ಲಿ ಬಂದು ಮಾಡಿದ್ದೇನೆ ಅಂತ ಹೇಳಬೇಕು. ನಾಳೆ ಒಂದು ದಿವಸ ಮಾತ್ರ ಅಲ್ಲ, ಹೆಚ್ಚು ಕಾಲ ಬೇಕಾಗಿಲ್ಲ, ಉಸಿರಾಡುವಷ್ಟು ಕಾಲ ಸಾಕು. ಏನಮ್ಮ ಯಾರು ಬೇಡ, ನಾನು ಹೇಳ್ತೇನೆ. ಆ ಪೇಪರ್ ಅಲ್ಲಿ ಓದ್ಕೊಂಡ್ಬರ್ಲಿಕ್ಕಾದ್ರೂ ಆಗುತ್ತಲ್ಲ, ಅಲ್ಲಿ ಇದ್ದದ್ದನ್ನ ಚೆನ್ನಾಗಿ ಚಿಂತನೆ ಮಾಡಿ ಒಂದು ಸಲ ನಾಳೆ ಓದಿಬಿಡಿ. ಇವತ್ತು ಸಂಜೆ ಕುತ್ಕೊಂಡು ಓದಿ. ಅದು ನಿಮ್ ಕೈಯಲ್ಲಿ ಪೇಪರ್ ಇದೆಯಾ? ಯಾರಿಗಾಗಿಲ್ಲ ಅಂತ ಹೇಳಿದ್ರಲ್ಲ, ಪೇಪರ್ ಇದೆಯಾ? ಇವಾಗ ಇಲ್ಲಿ ಕೂತ್ಕೊಂಡು ಕ್ಲಾಸ್ ಮುಗಿದ ಮೇಲೆ ಓದ್ತೀರಾ? ಓದಿ. ಓದಿದ ಮೇಲೆ ನಾಳೆ ಬೆಳಿಗ್ಗೆ ಮತ್ತೂ ಓದಿ, ನಾಳೆ ಸಂಜೆ ನಾನು ಹೇಳಿಕೊಡ್ತೇನೆ, ಚಿಂತೆ ಮಾಡಿ. ಅಥವಾ ಇದು ಚೆನ್ನಾಗಿ ಅರ್ಥ ಆಗಿದ್ದವರು ಯಾರಿದ್ದಾರೆ ಇಲ್ಲಿ? ನೀವೇ ಯಾರು ಇದ್ರೆ ಕೈ ಎತ್ತಿ. ವೆರಿ ಗುಡ್, ಚೆನ್ನಾಗಿ ಅರ್ಥ ಆಗಿದ್ದವರು ಯಾರು? ಇನ್ಯಾರಿದ್ದಾರೆ? ಆಗಿದೆಲ್ಲ ರೈಟ್. ಒಂದು ಕೆಲಸ ಮಾಡ್ತೀರಾ, ಇವರು ಯಾರು ಕೂಡ ಈ ಕ್ಲಾಸ್ ಮುಗಿದ ಮೇಲೆ ಮನೆಗೆ ಹೋಗ್ಬೇಡಿ ಅಂತ ಅರ್ಜೆಂಟ್ ಕೆಲಸ ಇದೆಯಾ? ಓಡಿ ಹೋಗ್ಬೇಕಾದ್ರೆ ಇಲ್ಲಲ್ಲ, ಇಲ್ಲೇ ಕೂಡಿ. ಮತ್ತು ಇನ್ನೊಮ್ಮೆ ಒಂದೊಂದು ಪ್ರಶ್ನೆ ಮಾಡಿಸ್ತಾರೆ, ಅವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ನೀವೇನು ಕಡಿಮೆ ಇಲ್ಲ, ನಾಳೆ ನೀವು ಬರ್ತೀರಾ, ಇಕ್ಕಲಾಗ್ತೀರಾ, ಆಯ್ತಾ? ಒಬ್ಬೊಬ್ಬರಲ್ಲಿ ಅಂದ್ರೆ ಚಿಂತನ ಅಂತಾರೆ ಇದನ್ನ. ನಾನು ಹೋದ ಮೇಲೆ ಇನ್ನೊಬ್ಬರು ಚೆನ್ನಾಗಿ ಅರ್ಥ ಆಗಿದ್ದವರು ಕೂತು ನಿಮ್ ಬಾಯಿಂದ ಹೇಳಿಸಿದ್ರೆ ನನಗೂ ಶ್ರಮ ಕಡಿಮೆ ಆಗುತ್ತೆ, ನಿಮ್ ಬರುತ್ತೆ, ಮತ್ತು ನೀವು ಚಿಂತನೆ ಮಾಡಿ ನಾಳೆ ಬೆಳಿಗ್ಗೆ ಮಾಡ್ಬೋದಲ್ವಾ? ಮಾಡಿಸ್ತೀರಾ? ಹಾ, ಕೂಡುವುದು ನಿಮ್ಮನ್ನು. ವೆರಿ ಗುಡ್. ನಂತರ ಬರತಕ್ಕಂತಹ ಪ್ರಕರಣ ಉಪನಯನ ಪ್ರಕರಣ ಅಂತ ಬರ್ತಾ ಇದೆ. ಉಪನಯನ ಪ್ರಕರಣ ಅಂತ ಬರ್ತಾ ಇದೆ. ಇದು ಯದ್ಯಪಿ ಗಂಡಸರಿಗೆ ಮೀಸಲಾದ ಪ್ರಕರಣ, ಗಂಡಸರಿಗೆ ಹೇಳಬೇಕಾಗಿದ್ದು. ಹೇಗೆ ಗಂಡಸರಿದ್ದಾರಾದ್ದರಿಂದ ಅವರಿಗೆ ನಾನು ದೃಷ್ಟಿಯಲ್ಲಿ ಹೇಳುತ್ತೇನೆ, ನೀವು ಕೇಳಬಹುದು, ಹೌದಾ? ನೀವು ನಿಮಗೆ ಕೊಟ್ಟಂತ ಆ ಕನ್ನಡದ ಅನುವಾದದಲ್ಲಿ, ಕನ್ನಡದ ಅನುವಾದದಲ್ಲಿ ಹೆಚ್ಚಿಗೆ ಕೊಡಲಿಲ್ಲ. ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಇದರ ಕನ್ನಡದ ಅನುವಾದದಲ್ಲಿ, ನಿಮಗೆ ಕೊಟ್ಟ ನಾನು ಕೊಟ್ಟ ನೋಟ್ಸ್ ಅಲ್ಲಿ ಎಷ್ಟಿದೆ? ಚೂರು ಮಾತ್ರ ಇದೆ, ಆರೇ ಲೈನ್ ಇದೆ. ಏನೇನಿದೆ? ಅಷ್ಟೇ, ಹೌದಾ? ಆದ ಕಾರಣ ನೀವು ಮಾಡಬೇಕಾಗಿದ್ದೇನು, ನಿಮ್ದು ಕೆಲಸ ಕಮ್ಮಿ ಆಯಿತು. ನಾವು ಹೇಳಿದ್ದು ಕೇಳಿ, ನಾನಿವರಿಗೆ ಹೇಳಿದ್ದು ಕೇಳಿ, ಮನೆಯಲ್ಲಿ ಅಷ್ಟೇ ಚಿಂತನೆ ಮಾಡಿ ಸಾ. ಇದರಲ್ಲಿ ಎಲ್ಲ ಏನಿದೆ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗಿರುವಂಥ ಪುಸ್ತಕದಲ್ಲಿ ಕನ್ನಡದ ಅನುವಾದದಲ್ಲಿ ಇದ್ದದ್ದೆಲ್ಲ ಅನುವಾದ ಮಾಡಿದ್ದಾರೆ, ಅದನ್ನು ಓದಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅಲ್ಲಿ ಹೇರಿದ ವ್ಯಾಕೃತಿಗಳಾಗಲಿ ಯಾವುದರದ್ದೇ ಆಗಲಿ ಉಚ್ಚಾರ ಮಾಡುವ ಅಧಿಕಾರ ನಿಮಗಿಲ್ಲ. ಓಂಕಾರವನ್ನಾಗಲಿ ವ್ಯಾಕೃತಿಗಳನ್ನಾಗಲಿ ಉಚ್ಚಾರ ಮಾಡಿ ನೋಡಿ ಓದಿ ಚಿಂತನೆ ಮಾಡುವ ಅಧಿಕಾರ ನಿಮಗಿಲ್ಲ. ಅದಕ್ಕೆ ಶಾಸ್ತ್ರದ ಚೌಕಟ್ಟಿನಲ್ಲಿ ನಿಮಗೆ ಎಷ್ಟೆಲ್ಲ ಸಿಗಬೇಕೋ ಅಷ್ಟೆಲ್ಲ ಸಿಗುವಂತೆ ಮಾಡಿದ್ದೇನೆ. ಚೌಕಟ್ಟು ಮೀರಿ ನಾವು ಹೋಗುವುದು ಬೇಡ, ಸರಿಯಾ? ಹಾಗಾದರೆ ಓಂಕಾರವಿದೆ, ಓಂಕಾರಕ್ಕೆ ಓಂಕಾರವನ್ನು ಪ್ರಣವ ಅಂತ ಕರೀತಾರೆ, ಸರಿ? ಈ ಪ್ರಕರಣ ಹೊರಟದ್ದೇ ಭಗವಂತನನ್ನು ನಮಗೆ ಪರಿಚಯ ಮಾಡಿಕೊಡುವ ಪ್ರಕರಣ. ಉಪನಯನ ಅಂತ ಮಾಡುತ್ತೇವೆ ಹುಡುಗರಿಗೆ, ಹುಟ್ಟಿದ ವ್ಯಕ್ತಿಗೆ. ಮೊದಲನೇ ಪ್ರಕರಣದಲ್ಲಿ ಹುಟ್ಟು ಹೇಳಿ ಆಯಿತು. ಹುಟ್ಟು ಹೇಳಿದರೂ ಇದು ನಿಜವಾದ ಹುಟ್ಟಲ್ಲ, ಅಂದರೆ ದೇವರ ಪರಿಚಯ ಆಗಲಿಲ್ಲ ಆದ್ದರಿಂದ ನಿಜವಾದ ಹುಟ್ಟಲ್ಲ. ಎರಡನೇ ಹುಟ್ಟು ಬರ್ತಾ ಇದೆ, ಉಪನಯನ, ಭಗವಂತನ ಪರಿಚಯ ಮಾಡಿಕೊಡುವ ಪ್ರಕರಣ. ಇಲ್ಲಿ ಉಪ ಅಂದ್ರೆ ಇನ್ನೊಂದು, ನಯನ ಅಂದ್ರೆ ಕಣ್ಣು, ಇನ್ನೊಂದು ಕಣ್ಣು. ಯಾವ ಕಣ್ಣು ಅಂದ್ರೆ ಗಾಯತ್ರಿ ಮಂತ್ರವೆಂಬ ಕಣ್ಣು ಇದು ಬರ್ತಾ ಆಗಿದೆ. ಗಾಯತ್ರಿ ಮಂತ್ರ ದೇವರನ್ನ ತೋರುವ ನಮಗೆ ಎರಡನೆಯ ಕಣ್ಣು. ಅದಕ್ಕೆ ದಾಸರು ಕೇಳುತ್ತಾರಲ್ಲ, ಹೊಸ ಕಣ್ಣು ಎನಗೆ ಹಚ್ಚಲಿ ಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ. ಆ ಹೊಸ ಕಣ್ಣಿನ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ಇಲ್ಲಿ ಗಾಯತ್ರಿಯ ಶಬ್ದದ ಅರ್ಥ ಗಾಯಂತಂ ಪ್ರಾಯತೇಕಿ ಗಾಯತ್ರಿ, ಇಲ್ಲಿ ಬೇರೆ ಹೇಳುತ್ತಾರೆ. ಗಾಯತ್ರಿ ಅಂದರೆ ಸರ್ವ ವೇದೋಚ್ಚಾರಣಂ ಗಾನಂ ಸರ್ವ ಸಂರಕ್ಷಣಂ ತ್ರಾಣಂ ಅಂತ, ಎಲ್ಲ ವೇದಗಳನ್ನು ಉಚ್ಚಾರ ಮಾಡುವುದೇ ಗಾನ, ಎಲ್ಲ ರೀತಿಯಲ್ಲಿ ರಕ್ಷಣೆ ಮಾಡುವುದೇ ತ್ರಾಣ. ಅರ್ಥ ಬಹಳ ತುಂಬಿದೆ. ಸಾಮಾನ್ಯವಾಗಿ ನಾವು ಚಿಂತನೆ ಮಾಡದೇ ಇರುವ ರೀತಿಯಲ್ಲಿ ಅಪರೂಪದ ಅರ್ಥವನ್ನು ಕೊಡ್ತಾ ಇದ್ದಾರೆ. ಓಂಕಾರ, ಓಂಕಾರದಿಂದ ಹೊರಬಂದದ್ದು ಏನೇನು ಮೂರು ವ್ಯಾಕೃತಿಗಳು, ಹೂಹು ಹುವಃ ಸ್ವಃ ಅಂತ ಮೂರು ವ್ಯಾಕೃತಿಗಳು. ಮೂರು ವ್ಯಾಕೃತಿಗಳಿಂದ ಹೊರಬಂದದ್ದು ಮೂರು ಪಾದಗಳಿರುವಂತಹ ಗಾಯತ್ರಿ. ಮೂರು ಪಾದಗಳಿರುವಂತಹ ಗಾಯತ್ರಿಯಿಂದ ಹೊರಬಂದದ್ದು ಮೂರು ವರ್ಗಗಳಿಂದ ಕೂಡಿದ ಪುರುಷ ಸೂಕ್ತ. ಮೂರು ವರ್ಗಗಳಿಂದ ಕೂಡಿದ ಪುರುಷ ಸೂಕ್ತದಿಂದ ಹೊರಟು ಬಂದದ್ದು ನಾಲ್ಕು ವೇದಗಳು, ಇತಿಹಾಸ ಪುರಾಣ. ಸರಿ, ಚೆನ್ನಾಗಿದೆ. ಆದರೆ ಈ ಆಲೋಚನೆ ಯಾವಾಗಾದ್ರೂ ಬಂತ ಅಂತ ಕೇಳ್ತಾರೆ. ಏನದು ಎಲ್ಲ ಬಂದದ್ದು ಎಲ್ಲಿಂದ? ಓಂಕಾರ, ಓಂಕಾರದಿಂದ ಬಂದು. ಹಾಗಾದರೆ ಓಂಕಾರದಲ್ಲಿ ಎಲ್ಲ ಅಡಗಿವೆಯಾ? ಇರಲೇಬೇಕಲ್ಲ, ಇದ್ರೆ ತಾನೇ ಬರೋದು. ಎಲ್ಲ ವೇದಗಳು ಓಂಕಾರದಲ್ಲಿ ಅಡಗಿವೆ ಅಂದರೆ ಅದರ ಅರ್ಥ ಇಷ್ಟು. ನಾವು ವೇದವನ್ನು ಉಚ್ಚಾರ ಮಾಡ್ತಾ ಮಾಡ್ತಾ ಇದ್ರೆ ನಮ್ಮ ಹೃದಯದಲ್ಲಿ ಹೇಳಿದ್ದೆ, ಹೃದಯದಲ್ಲಿ ಅಷ್ಟದಳ ಕಮಲ, ಅಲ್ಲಿ 51 ಕೇಸರ, ಆ ಕೇಸರಗಳಲ್ಲಿ ಭಗವಂತನ 51 ರೂಪ ನಿಂತಿದೆ. ಅದೇ ಆಗಿ ಭಗವದ್ ರೂಪಗಳು ನಿಂತಿವೆ. ನಾವು ಏನೇನು ಅಕ್ಷರ ಉಚ್ಚಾರ ಮಾಡ್ತೇವೆ ಭಗವದ್ ರೂಪಗಳು ಬಾಯಿಯಿಂದ ಹೊರಟು ಬರ್ತಾ ಬರುತ್ತೆ. ಆ ರೂಪಗಳು ಹೊರಟು ಎಲ್ಲಿಗೆ ಸೇರುತ್ತೆ ಅಂದರೆ ಸೂರ್ಯಮಂಡಲಕ್ಕೆ ಸೇರುತ್ತೆ. ಎಲ್ಲ ರೂಪಗಳು ಹೋಗಿ ಸೇರುತ್ತೆ. ಅದು ಗಾಯತ್ರಿ ಮಂತ್ರಕ್ಕೆ ಅಲ್ಲ, ನೀವು ಸುಳಾದಿ ಹೇಳಿದ್ರು, ಏನು ಮಾಡಿದ್ರು, ಮಾತಾಡಿದ್ರು, ಎಲ್ಲರ ಬಾಯಿಯಿಂದ ಅಕ್ಷರಗಳು ಬರಬೇಕಾಗಿದ್ದೆ, ಸೂರ್ಯಮಂಡಲ ಸೇರಬೇಕಾಗಿದೆ. ವರ್ಣಗಳ ಒಳಗಿರುವ ಭಗವದ್ ರೂಪಗಳ ಸ್ಥಿತಿ ಅಂತಹದ್ದು. ಅದಕ್ಕೆ ಆ ರೂಪಗಳಿಗೆ ಹೆಸರು ಅರ್ಕಲಿ ಅಂತ. ಅರ್ಕ ಲಿ, ಲೀಲಾವತಿ ಲಿ, ಅರ್ಕಲಿ. ಯಾಕೆ ಅರ್ಕಲಿ ಅಂದ್ರೆ ಅರ್ಕೆ ಲೀನತ್ವ, ಎಲ್ಲ ಹೋಗಿ ಸೂರ್ಯನಲ್ಲಿ ಸೇರುತ್ತಾದ್ದರಿಂದ ಈ ರೂಪಗಳಿಗೆ ಅರ್ಕಲಿ ಅಂತ ಹೆಸರು. ಈ ರೂಪಗಳು ಸೂರ್ಯನಲ್ಲಿ ಸೇರಿ ಮುಂದೇನು ಅಂದರೆ ಅಲ್ಲಿ ದೇವರಿಂದ ಐಕ್ಯ ಆಗಿ ಪುನಃ ತಿರುಗಿ ನಮಗೆ ಹೃದಯಕ್ಕೆ ಬಂದು ಸೇರುತ್ತೆ. ಯಾವ ರೀತಿಯಲ್ಲಿ? ಪ್ರಸಾದ ರೂಪೇಣ, ಪ್ರಸಾದ ರೂಪದಿಂದ. ಅರ್ಥ ಯಾರದ್ದು ಕತೆ ಕೇಳಿದ್ದೀರಾ? ಒಬ್ಬರು ಮಹಾನುಭಾವರು ಹಂಪಿಗೆ ಬಂದರು, ಸುರೇಂದ್ರ ತೀರ್ಥರು ಅಂತ. ಸುರೇಂದ್ರ ತೀರ್ಥರು ವ್ಯಾಸರಾಜರ ಕಾಲದಲ್ಲಿ ಅವರು ಬಂದಾಗ ವ್ಯಾಸರಾಜರು ಎಲ್ಲೋ ಇದ್ರು, ಇವರು ಹೊರಗಿಂದ ಬರ್ತಾ ಇದ್ರು ಹಂಪಿಗೆ. ಹಂಪಿಯಲ್ಲಿ ಈಗೂ ನೋಡ್ಬೋದು ತುಳಸಿ ಎಲ್ಲಿ ನೋಡಿದ್ರೆ ಅಲ್ಲಿ ಬೆಳೆದಿರುತ್ತೆ, ವಿಚಿತ್ರವಾಗಿ ಬೆಳೆದಿರುತ್ತೆ, ವಿಪರೀತವಾಗಿ ಬೆಳೆದಿರುತ್ತೆ. ಬೆಂಗಳೂರಲ್ಲಿ ತುಳಸಿ ಬೆಳೆಯೋದೇ ಇಲ್ಲ, ಅಲ್ಲಿ ವಿಶೇಷ ಬೆಳೆದಿರುತ್ತೆ. ಯಾಕೆ? ನಮ್ಮ ಕಾಟ ಇಲ್ಲ ಅದರಿಂದ. ಸರಿ, ಆ ತುಳಸಿ ವನದಂತೆ ಬೆಳೆದಿದ್ರೆ ಅವರು ನೋಡಿ ಕೃಷ್ಣಾರ್ಪಣ ಅಂದ್ರು. ಕೃಷ್ಣಾರ್ಪಣ ಅಂದ್ರು ಇತ್ತ ನನ್ನಂತ ಶಿಷ್ಯ ಒಬ್ಬ ಬಂದ, ಅವಾಗ ತುಳಸಿ ತಗೊಂಡ, ವ್ಯಾಸರಾಜರ ಮುಂದಿಟ್ಟ ಪೂಜೆಗಾಗಿ. ವ್ಯಾಸರಾಜರು ಹೇಳಿದ್ರು ಇದು ನಿರ್ಮಾಣ ತುಳಸಿ, ಚೆನ್ನಾಗಿದೆ. ಯಾಕಂದ್ರು ಹೇಗಂದ್ರು, ನಮ್ ಮುಂದೆ ಯಾರಾದ್ರೂ ಇಟ್ಟರು ನಾವು ಅಂತೀವ ಭಗವಂತ ದೇವ್ರ ಮೇಲೆ ಹಾಕಿದ್ದೆ, ದೇವರು ಬೇಡ ಅಂತ ಬಿಗಡಲ್ಲ ಹಾಕಿದ್ದೆ. ಅಲ್ಲಿ ಯಾವುದೇ ಪದಾರ್ಥ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಮೊದಲು ಅಲ್ಲಿ ಭಗವತ್ ರೂಪಗಳು ನಿಂತಿರುತ್ತಲ್ಲ ಅದು ಬೇರೆದೇ ಇರುತ್ತೆ. ದೇವರಿಗೆ ಸಮರ್ಪಣೆ ಮಾಡಿದ ಮೇಲೆ ಭಗವತ್ ರೂಪಗಳ ಪರಿವರ್ತನೆ ಆಗುತ್ತೆ ಪ್ರಸಾದ ರೂಪೇಣ. ಅದೇನಾಗುತ್ತೆ ಎಂಬುದು ಅವರಿಗೆ ಗೊತ್ತು, ನೋಡಿದವರಿಗೆ ಗೊತ್ತು ಅಲ್ವಾ. ದಿನಾಗ್ಲೂ ಎಲ್ಲರು ಹೇಳ್ತಾರೆ ಇವರು ಭಾರ ಶಾಂತ ಸ್ವಭಾವರು, ಶಾಂತ ಸ್ವಭಾವರು ಅಂತ ಹೇಳ್ತಾ ಇರ್ತಾರೆ. ಅವಾಗೆ ಹೇಳುತ್ತಾರೆ ಮನೆಯವರನ್ನ ಕೇಳಿದ್ರೆ ಗೊತ್ತಾಗುತ್ತೆ, ಯಾಕೆ ಅವ್ರ ಮುಖ ಯಾವಾಗ ಯಾವಾಗ ಹೇಗೆ ಪರಿವರ್ತನೆ ಆಗುತ್ತೆ ಎಂಬುದು ಅವರಿಗೆ ಗೊತ್ತಿರುತ್ತೆ, ಇನ್ಯಾರಿಗೂ ಗೊತ್ತಿರಲ್ಲ. ತಮಾಷೆಗೆ ಹೇಳಿದೆ ಭಗವಂತನ ರೂಪ ಪರಿವರ್ತನೆ ಆಗ್ತಾ ಇರುತ್ತೆ ಪ್ರಸಾದ ರೂಪೇಣ. ಹಾಗೆ ಭಗವಂತನ ರೂಪ ಪರಿವರ್ತನೆ ಆಗಿ ಪ್ರಸಾದ ರೂಪೇಣ ನಮ್ಮ ಹೃದಯದಲ್ಲಿ ಸೇರಿದಾಗ ಏನು ಮಾತುಗಳು ನಮ್ಮಿಂದ ಬಂದಿರುತ್ತೋ ತಕ್ಕಂತಹ ಬುದ್ಧಿ ನಮಗೆ ಬರುತ್ತೆ. ಆ ರೀತಿಯಲ್ಲಿ ಎಲ್ಲಾ ಅಕ್ಷರಗಳು ಒಂದು ವೇದ ನೋಡಿ, ಋಗ್ವೇದ ಹೇಳಲಿಕ್ಕೆ ಒಬ್ಬರು, ಆ ಪ್ರಕಾರ ನಾಲ್ಕು ವೇದ ಹೇಳಲಿಕ್ಕೆ ನಾಲ್ಕು ಜನ ಕೂತರು. ಇತಿಹಾಸ ಪುರಾಣಗಳು 18 ಪುರಾಣಗಳು ಹೇಳಲಿಕ್ಕೆ ಎಲ್ಲರೂ ಕೂತರು. ಎಲ್ಲರೂ ಪಾರಾಯಣ ಮುಗಿಸಿದರು. ಮುಗಿಸಿದಾಗ ಪ್ರತಿಯೊಂದು ಅಕ್ಷರ ಅವರು ನುಡಿದಾಗ ಅವರ ಬಾಯಿಂದ ದೇವರ ರೂಪಗಳು ಬರಬೇಕಾ? ಹಾಗಾದರೆ ನಾಲ್ಕು ವೇದಗಳಲ್ಲಿ 18 ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಎಷ್ಟೆಷ್ಟು ಅಕ್ಷರ ಇದೆಯೋ, ಎಷ್ಟೆಷ್ಟು ಶಬ್ದಗಳಿವೆಯೋ, ಎಷ್ಟೆಷ್ಟು ವಾಕ್ಯಗಳಿವೆಯೋ, ಎಷ್ಟೆಷ್ಟು ಅರ್ಥಗಳಿವೆಯೋ ಅಷ್ಟೆಲ್ಲ ಭಗವದ್ ರೂಪಗಳು ಹೊರಗೆ ಬಂದು ನಿಂತಿವೆ. ಜಾಮ್ ಪ್ಯಾಕ್ ಆಗಿ ನಿಂತಿವೆ, ನಮ್ಗೆ ಕಾಣಿಸ್ತಾ ಇಲ್ಲ, ಎಲ್ಲ ನಿಂತಿವೆ. ಇನ್ನೊಂದು ಕಡೆ ಒಬ್ಬರನ್ನ ಕೂಡಿಸಿದವು, ಒಂದೇ ಸಲ ಓಂಕಾರ ಉಚ್ಚಾರ ಮಾಡಿದರವರು ಅಷ್ಟೇ. ಏನಂತ ತಿಳಿದು ಉಚ್ಚಾರ ಮಾಡಿದರು? ಇಷ್ಟೆಲ್ಲ ವೇದಗಳು ಇತಿಹಾಸ ಪುರಾಣಗಳು ಓಂಕಾರದಲ್ಲಿ ತುಂಬಿವೆ ಅಂತ ತಿಳ್ಕೊಂಡು ಒಂದು ಸಲ ಓಂಕಾರ ಉಚ್ಚಾರ ಮಾಡಿದರು. ಅವರ ಬಾಯಿಂದ ಎಷ್ಟು ಭಗವದ್ ರೂಪಗಳು ಬಂದಿರುತ್ತೆ ಗೊತ್ತಾ? ಇಡೀ ಎಲ್ಲಾ ವೇದಗಳು ಎಲ್ಲಾ ಹೇಳಿದಾಗ ಎಷ್ಟು ರೂಪಗಳು ಬರಬೇಕೋ ಅಷ್ಟು ರೂಪಗಳು ಓಂಕಾರ ಉಚ್ಚಾರ ಮಾಡಿದಾಗ ಬಂದಿದೆ. ಅಂದರೆ ಇಷ್ಟು ಪಾರಾಯಣ ಮಾಡಿ ಈ ರೂಪಗಳೆಲ್ಲ ಸೂರ್ಯಮಂಡಲಕ್ಕೆ ಹೋಗಿ ಎಷ್ಟು ಪ್ರಭಾವ ಬೀರಬೇಕೋ ಬಂದ ಮೇಲೆ ಒಂದು ಓಂಕಾರ ಉಚ್ಚಾರ ಮಾಡಿದರೆ ಈ ತರ ತಿಳ್ಕೊಂಡು ಅದು ಒಂದು ಹೋಗಿ ಬಂದರೆ ಅಷ್ಟು ಪ್ರಭಾವ ಮನುಷ್ಯನ ಮೇಲೆ ಬೀಳುತ್ತೆ ಅಲ್ವಾ. ಹಾಗಾದರೆ ಒಂದು ಓಂಕಾರ ಉಚ್ಚಾರ ಮಾಡಿದರೆ ಎಷ್ಟು ಫಲ ಅಂದರೆ ನಾಲ್ಕು ವೇದಗಳು 18 ಪುರಾಣಗಳು ಇತಿಹಾಸ ಪುರಾಣಗಳನ್ನು ಪೂರ್ಣ ಪಾರಾಯಣ ಮಾಡಿದರೆ ಎಷ್ಟು ಫಲ ಬರಬೇಕೋ ಗ್ಯಾರಂಟಿ ಚೆಕ್ ಬಂದೇ ಬರುತ್ತೆ ಆ ಅರ್ಥ ತಿಳ್ಕೊಂಡು ಓಂಕಾರ ಉಚ್ಚಾರ ಮಾಡಿದವರಿಗೆ. ಏನಂತ ಅಟ್ಲೀಸ್ಟ್ ಈ ಓಂಕಾರದಲ್ಲಿ ಎಲ್ಲ ತುಂಬಿವೆ ಅಂತ ಕನ್ಫರ್ಮೇಶನ್ ಇಂದ ಓಂಕಾರ ಯಾರು ಉಚ್ಚಾರ ಮಾಡುತ್ತಾರೋ ತಕ್ಕಂತ ಫಲ ಬಂದೇ ಬರುತ್ತೆ ಒಂದು ಓಂಕಾರ ಉಚ್ಚಾರ ಮಾಡಿದರೆ. ಅದಕ್ಕೆ ಸನ್ಯಾಸ ಅಂದ್ರೆ ಏನು ಫ್ಯಾಷನ್? ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಪಾತ್ರೆ ತುಂಬಾ ಇದೆಯಮ್ಮ, ನಿಮ್ಮ ಪಾತ್ರೆ ತುಂಬಾ ಇದೆ. ಮನೆಯಲ್ಲಿ ಗಂಡಸರು ಶ್ರಾದ್ದ ಮಾಡುತ್ತಾ ಇರ್ತಾರೆ, ಅವರ ಅರ್ಥ ಚಿಂತನೆ ಇಲ್ಲದೆ ಮಾಡುತ್ತಾ ಇರ್ತಾರೆ, ಬ್ಯುಸಿಯಾಗಿರ್ತಾರೆ. ಪಕ್ಕದಲ್ಲಿ ಕೂತು ನೀವು ಚಿಂತನೆ ಮಾಡಬಹುದಲ್ಲ, ಆಯಾ ಪದಾರ್ಥಗಳಲ್ಲಿ ಪಿತೃಗಳಲ್ಲಿ ಇರತಕ್ಕ ರೂಪಗಳಿಗೆ ಸ್ವಾಮಿ ಐಕ್ಯ ಆಗ್ತಾ ಇದೆ. ನಿಮ್ಮ ಪೂಜೆ ಅಂದ್ರೆ ದೊಡ್ಡ ಪೂಜೆ ಆಗುತ್ತೆ, ಅದಕ್ಕಾಗಿ ನಿಮ್ಗೆ ಹೇಳ್ಕೊಡ್ತಾ ಇರೋದು. ನಿಮ್ ಪಾತ್ರ ತುಂಬಾ ಇದೆ. ಒಂದು ನಾಲ್ಕು ಜನ ಕೂತ್ಕೊಂಡು ವೇದ ಪಾರಾಯಣ ಮಾಡುತ್ತಾ ಇದ್ರು, ಪಾರಾಯಣ ಮಾಡುವವರಿಗೆ ಎಚ್ಚರ ಇಲ್ಲ, ಈ ರೂಪಗಳೆಲ್ಲ ದೇವರಿಗೆ ಸೇರ್ತಾ ಇದೆ, ಕೃಷ್ಣಾರ್ಪಣ ಅನ್ನಬೇಕು ಅನ್ನೋ ಎಚ್ಚರ ಇಲ್ಲ. ಪಾರಾಯಣ ಮಾಡಲಾರದ ನಿಮಗೆ ಕೂತಿದೆ. ನೀವು ಅವಾಗ ಚಿಂತನೆ ಮಾಡಬಹುದು, ಸ್ವಾಮಿ ಅಲ್ಲಿಂದ ಬರ್ತಾ ಇವೆ, ಅದೆಲ್ಲ ನಿನ್ನ ಪೂಜೆ ಆಗಲಿ ಹರಿಯೇ ಅಂತ. ಕೃಷ್ಣಾರ್ಪಣ ಅಂದ್ರೆ ಅದೆಲ್ಲ ನಿನ್ನ ಪೂಜೆ ಆಗ್ತಾ ಇದೆ ಅಂತ ತಿಳಿದು ಚಿಂತನೆ ಮಾಡಿ ನಿಮ್ಮ ಚಿಂತನೆ ಕೃಷ್ಣಾರ್ಪಣೆ. ಅವ್ರ ಪಾರಾಯಣ ನೀವು ಕೃಷ್ಣಾರ್ಪಣೆ ಬಿಡ್ಲಿಕ್ಕಿಲ್ಲ, ನಿಮ್ಮ ಚಿಂತನೆ ಕೃಷ್ಣಾರ್ಪಣೆ ಬಿಟ್ರೆ ಅವರದ್ದೆಲ್ಲ ಯಜ್ಞ ಆಗಿ ನಿಮ್ಮ ಷೇರು ನಿಮ್ ಬರುತ್ತೆ, ಅವರು ಉದ್ಧಾರ ಆಗ್ತಾರೆ. ಹೌದಲ್ವೋ? ಮತ್ತೆ ಯಾಕೆ ಮಾಡಬಾರದು? ಅದಕ್ಕಾಗಿ ನಿಮ್ಮನ್ನು ಕೂಡಿಸಿ ಒಳ್ಳೆ ಮಾತು ಹೇಳಿದ್ರೆ ಸಂತೋಷ ಆಯಿತು. ಇದು ಬರಬೇಕು, ಅದಕ್ಕೆ ಇದಕ್ಕೋಸ್ಕರ ಕಾದುಕೊಂಡಿದ್ದೆ ನಾನು, ಇದಕ್ಕಾಗಿ ನಿಮ್ಗೆ ಹೇಳಿಕೊಡ್ತಾ ಇರೋ. ಸರಿ, ಹಾಗಾದರೆ ಒಂದು ಓಂಕಾರ ಉಚ್ಚಾರ ಮಾಡಿದರೆ ಇಷ್ಟು ಫಲ ಆದರೆ ಓಂಕಾರದಿಂದ ಬಂದ ಮೂರು ವ್ಯಾಕೃತಿಗಳನ್ನು ಶ್ರದ್ಧೆಯಿಂದ ತಿಳ್ಕೊಂಡು ಈ ಮೂರು ವ್ಯಾಕೃತಿಗಳಲ್ಲಿ ಪುರುಷ ಗಾಯತ್ರಿ ಮಂತ್ರ ನಿಂತಿದೆ, ಪುರುಷ ಸೂಕ್ತ ನಿಂತಿದೆ, ನಾಲ್ಕು ವೇದಗಳು ನಿಂತಿವೆ, ಇತಿಹಾಸ ಪುರಾಣಗಳೆಲ್ಲ ನಿಂತಿವೆ. ಈ ಮೂರು ವ್ಯಾಕೃತಿಗಳನ್ನು ಶ್ರದ್ಧೆಯಿಂದ ಉಚ್ಚಾರ ಮಾಡಿದರೆ ಎಲ್ಲಾ ಫಲ ಬರುತ್ತೆ. ಹಾಗೆ ವಿಶ್ವಾಮಿತ್ರ ಗಾಯತ್ರಿ ಅಂದ್ರೆ ಏನು? ಒಂದು ಸಲ ವಿಶ್ವಾಮಿತ್ರ ಗಾಯತ್ರಿಯನ್ನು ಉಚ್ಚಾರ ಮಾಡುವಾಗ ಓಂಕಾರ ಉಚ್ಚಾರ ಮಾಡಲೇಬೇಕು, ವ್ಯಾಕೃತಿಗಳನ್ನು ಉಚ್ಚಾರ ಮಾಡಲೇಬೇಕು, ಗಾಯತ್ರಿಯನ್ನು ಉಚ್ಚಾರ ಮಾಡಲೇಬೇಕು, ಹೌದಲ್ಲವಾ? ಹಾಗಾದ್ರೆ ಗಾಯತ್ರಿ ಒಮ್ಮೆ ಉಚ್ಚಾರ ಮಾಡಿದ್ರು ನಾಲ್ಕು ವೇದಗಳು ಇತಿಹಾಸ ಪುರಾಣಾದಿಗಳೆಲ್ಲ ಪಾರಾಯಣ ಮಾಡಿದ ಫಲ ಬರಲೇಬೇಕಲ್ಲ. ಹಾಗಾದರೆ ಒಂದು ವಿಶ್ವಾಮಿತ್ರ ಗಾಯತ್ರಿಯನ್ನು ಒಮ್ಮೆ ಉಚ್ಚಾರ ಮಾಡಿದರೆ ಎಷ್ಟು? ಮೂರು ಸಲ ವಿಶೇಷವಾಗಿ ಇಡೀ ವೇದಗಳನ್ನ ಇತಿಹಾಸ ಪುರಾಣಗಳನ್ನ ಪೂರ್ಣವಾಗಿ ಉಚ್ಚಾರ ಮಾಡಿ ಪಾರಾಯಣ ಮಾಡಿದ ಫಲ ಬರುತ್ತೆ. ಒಮ್ಮೆ ವಿಶ್ವಾಮಿತ್ರ ಗಾಯತ್ರಿ ಹೇಳಿದರೆ ನೀವು ಮಿನಿಮಮ್ ಹೊತ್ತಿಗೆ ಹತ್ತು ಪ್ರಕಾರ ಮಾಡ್ತಾ ಇದ್ದೀರಾ, ಎಷ್ಟು ಫಲ ಬರಬೇಕು, ಕೈ ಸೇರಬೇಕು ನಮಗೆ. ಈ ಅರ್ಥ ಚಿಂತನೆ ಮಾಡಿದರೆ ಮಾಡಿದ್ದೀರಾ? ಯಾವಾಗಾದ್ರೂ ಮಾಡಿಲ್ಲ, ಮಾಡ್ತೀರಾ? ಮಾಡಬಹುದಲ್ಲ, ಗಂಟೆನೂ ಹೋಯಿತು, ಹೇಗೂ ಮಾಡ್ತಾ ಇದ್ದೇವೆ. ಆ ಈ ಅರ್ಥ ಚಿಂತನೆ ಮಾಡಿಕೊಂಡು ಮಾಡಿದ್ರೆ ಆಯ್ತಲ್ಲ, ವಿಶೇಷಪ್ಪ. ಮಗ ಮಾಡ್ತಾ ಇದ್ದಾನೆ ಮನೆಯಲ್ಲಿ, ಹತ್ತು ಕಾಯ್ದು ಬಡ 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 ಮಾಡ್ತಾ ಇದ್ದಾನೆ. ಆ ಮಾಡೋ ಕಾಲಕ್ಕೆ ಸ್ವಾಮಿ ಅದರಲ್ಲಿ ಅವನು ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ ಈ ರೂಪಗಳು ಬಂದೇ ಬರುತ್ತಲ್ಲೋ, ನನಗೆ ಚಿಂತನೆ ಕೊಟ್ಟಿದ್ದೀಯಾ, ಆ ರೂಪಗಳೆಲ್ಲ ನಿನ್ನ ಪೂಜೆ ಆಗಲಿ ಹರಿಯೇ ಅಂತ ನೀವು ಕೈ ಮುಗಿದು ನಿಮ್ಮ ಚಿಂತನೆ ಕೃಷ್ಣಾರ್ಪಣೆ ಬಿಟ್ಟರೆ ಮಗ ಮಾಡಿದ ಸಂಧ್ಯಾ ವಂದನೆ ಸಾರ್ಥಕ ಅಲ್ಲವೋ? ಅರ್ಥ ಗೊತ್ತಿರಲಿಕ್ಕೆ ಯಾವ ಅಡ್ಡಿ ಇಲ್ಲ. ಆ ರೀತಿಯಲ್ಲಿ ಗಾಯತ್ರಿ ಮಂತ್ರದಲ್ಲಿ ಬರತಕ್ಕಂತಹ ಒಂದೊಂದು ಭಾಗ ಒಂದೊಂದು ಭಾಗ ಅದರ ಪೂರ್ಣ ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಓಂಕಾರ ಅಂದ್ರೆ ಪ್ರಣವ, ಓಂಕಾರದಲ್ಲಿ ಭಗವದ್ ರೂಪ ನಿಂತಿದೆ. ಅದಕ್ಕೆ ಋಷಿಯ ಅಂದರೆ ಹೇಳುತ್ತಾರೆ ಭಗವಾನ್ ಋಷಿ, ಶ್ರೀ ದೇವ ಭಗವಂತನೇ ಅದಕ್ಕೆ ಋಷಿ. ಛಂದಸ್ಸು ಗಾಯತ್ರಿ ಛಂದಸ್ಸು. ದೇವತೆ ಯಾರು ಅಂದ್ರೆ ಅನಂತ ಗುಣ ಪರಿಪೂರ್ಣ ನಾರಾಯಣ ದೇವತಾ. ಎಲ್ಲೆಲ್ಲಿ ಓಂಕಾರ ಯಾರ ಬಾಯಿಂದ ಬರ್ತಾ ಇದೆ ಅಲ್ಲಿ ನಾರಾಯಣ ಮೂರ್ತಿ, ಆ ಮೂರ್ತಿಯನ್ನ ಕೊಂಡಾಡತಾ ಇದ್ದಾರೆ. ಯಾರು? ಆ ಓಂಕಾರ ಹೇಳುವ ವ್ಯಕ್ತಿಗೆ ಎಚ್ಚರ ಇಲ್ಲದಿದ್ದರೂ ಆ ಓಂಕಾರವನ್ನ ಆ ವ್ಯಕ್ತಿಯ ಬಾಯಿಂದ ಹೇಳಿಸಿದ ತತ್ವಾಭಿಮಾನಿಗಳಿಗೆ ಎಚ್ಚರ ಇದೆ. ಅವರು ಭಗವಂತನನ್ನ ಗುಣಪೂರ್ಣ ಅಂತ ತಿಳಿದು ಅವನ ಮೂಲಕ ಹೇಳಿಸ್ತಾ ಇರ್ತಾರೆ, ಅವರು ಚಿಂತನೆ ಮಾಡುತ್ತಾರೆ. ಇದನ್ನ ಷೋಡಶಿಯಲ್ಲಿ ತಿಳಿಸಿಕೊಡ್ತಾರೆ ನಮಗೆ. ನಾವು ಪ್ರವಚನಕ್ಕೆ ಬಂದುವಾ, ಬರೋ ಕಾಲಕ್ಕೆ ಚಿಂತನೆ ಬಂತ, ಬರ್ತಾ ಇದ್ದೇವೆ, ಇದು ರಥೋತ್ಸವ ಅಂತ ಬಂತ, ಬಂದಿದ್ರೆ ಸರಿ, ಬಾರದಿದ್ರೆ ದೇವತೆಗಳು ಮಾಡುತ್ತಾರಂತೆ. ನಾವು ತಿರುಗಾಡಿದ್ದೆಲ್ಲ, ನಮ್ಮನ್ನು ತಿರುಗಾಡಿಸಿದ್ದೆಲ್ಲ ದೇವರಿಗೆ ರಥೋತ್ಸವ ಅಂತ ಚಿಂತನೆ ಮಾಡಿ ತತ್ವಾಭಿಮಾನಿಗಳು ಕೃಷ್ಣಾರ್ಪಣೆ ಬಿಡುತ್ತಾರಂತೆ. ನಾವು ಚೂರು ತಲೆಗೆ ತಂದುಕೊಂಡರೆ ಹೋಗ್ಲಿ ಪಾಪ ಅಂತ ಚೂರು ಕೊಡ್ತಾರೆ. ಏನು ರಥೋತ್ಸವ ಮಾಡಿದ ಪುಣ್ಯ ಇಲ್ಲ, ಅವರು ಪಾಡಿಗೋರು ತಗೊಂಡು ಹೋಗ್ತಾರೆ ನಮ್ಮ ಬಾಯಿ ಮಣ್ಣೆ, ಏನೂ ಇರಲ್ಲ, ನಡ್ಕೊಂಡು ಹೇಗೆ ಬರ್ತಾ ಇದ್ದೀರಾ, ಚಿಂತನೆ ಮಾಡ್ಲಿಕ್ಕೇನಂತೆ ಅಂತ ಕೇಳ್ತಾರೆ ಒಳಗಿಂದ. ನಾವು ಚಿಂತನೆ ಮಾಡಿದವು, ನೀವ್ಯಾಕೆ ಮಾಡಿಲ್ಲ? ಆ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಚಿಂತನೆಯನ್ನ ನಮ್ಮೊಳಗೆ ದೇವತೆಗಳು ನಿಂತು ಈ ಚಿಂತನೆ ನಾವು ಮಾಡದಿದ್ರೂ ಅವರು ಮಾಡಿ ನಮ್ಮಿಂದ ಉಚ್ಚಾರ ಮಾಡಿಸ್ತಾರಂತೆ. ಯಾಕಪ್ಪ ಅಂದ್ರೆ ಭಗವಂತ ಕರುಣಾಮಯ. ಅಂಥ ಕರುಣಾಮಯ ಅಂದರೆ ಇಡೀ ಜನ್ಮಗಳ ಸರಪಳಿಯಲ್ಲಿ ಮೊದಲನೇ ಜನ್ಮದಿಂದ ಕೊನೆಯ ಜನ್ಮವರೆಗಿರುವ ಸರಪಳಿಗಳಲ್ಲಿ ಒಂದು ಜನ್ಮದಲ್ಲಿ ಈ ಚಿಂತನೆ ಕೊಡ್ತಾನಂತೆ. ಕೊಟ್ಟು ಅವಾಗ ಒಂದು ಮಾತು ಉಚ್ಚಾರ ಮಾಡಿಸ್ತಾನೆ ಭಗವಂತ, ಸ್ವಾಮಿ ಈ ಜನ್ಮದಲ್ಲಿ ಈಗೇನೋ ನನಗೆ ಕೊಡ್ತಾ ಇದೆಯಪ್ಪ, ಹಿಂದಿನ ಜನ್ಮಗಳಲ್ಲಿ ಹಿಂದಿನ ದಿನಗಳಲ್ಲಿ ಏನೇನು ನನ್ನ ಬಾಯಿಂದ ಬಂದ ಮಾತುಗಳು ಅಲ್ಲೆಲ್ಲ ಇದೇ ಥರನಯ್ಯ, ಆದರೆ ನಾನು ಚಿಂತನೆ ಮಾಡಲಿಲ್ಲ. ಅವಾಗ ದೇವರು ಹೇಳ್ತಾರೆ ಆದರೆ ಏನಂತೆ, ಈಗ ಕೃಷ್ಣಾರ್ಪಣ ಬಿಡು ಅಂತ. ಅಂದರೆ ಅದೆಲ್ಲವೂ ಕೂಡ ಹಿಂದಿನ ಜನ್ಮಗಳಲ್ಲಿ ನೀನು ನನ್ನಿಂದ ನುಡಿಸಿದ ಪ್ರತಿಯೊಂದು ಮಾತು ಮಂತ್ರವಯ್ಯ, ನಿನ್ನ ಪೂಜೆ ಆಯಿತು ಹರಿಯೇ ಅಂತ ನಾವು ಕೈ ಮುಗಿದರೆ ಅವಾಗ ದೇವರು ಸ್ಯಾಂಕ್ಷನ್ ಮಾಡ್ತಾನೆ. ಯಾಕೆ ಅಂದ್ರೆ ಆ ಜನ್ಮಗಳಲ್ಲೆಲ್ಲ ನಮ್ಮಿಂದ ಒಂದೊಂದು ಮಾತು ದೇವತೆಗಳು ನುಡಿಸುವಾಗ ನಮ್ಮ ಪರವಾಗಿ ಚಿಂತನೆ ಮಾಡಿಬಿಟ್ಟಿದ್ದಾರೆ. ಎಲ್ಲ ಮಾತುಗಳು ಮಂತ್ರ ಮಂತ್ರ ಅಂತ ಅದಕ್ಕಾಗಿ ಇಟ್ಟಿದ್ದಾನೆ ದೇವರಲ್ಲಿ ಪುರೋಹಿತನ ಕೂಡಿಸಿಟ್ಟಿದ್ದಂಗೆ. ನೀವು ಎಲ್ಲರ ಪರವಾಗಿ ಸಜ್ಜನರ ಪರವಾಗಿ ಅವರು ಹೇಳುವ ಮಾತುಗಳಲ್ಲಿ ಮಂತ್ರಗಳನ್ನು ಚಿಂತನೆ ಮಾಡಿ ಕೃಷ್ಣಾರ್ಪಣೆ ಬಿಡಿ. ಮುಂದೆ ಅವನು ಬಿಡಲಿಕ್ಕಿದ್ದಾನೆ, ಅವಾಗ ಅವನಿಗೆ ಫಲ ಬರಬೇಕಾಗಿದೆ. ಆದ್ದರಿಂದ ಈವಾಗ ಚಿಂತನೆ ಮಾಡಿ ಬಿಡಿ ಅಂತ ಅವರಿಗೆ ದೇವತೆಗಳಿಗೆ ಅಧಿಕಾರ ಕೊಟ್ಟಿದ್ದಾನೆ. ಇವಾಗ ನಾವೇನು ಚಿಂತನೆ ಮಾಡುವುದು ಅಂದರೆ, ಸ್ವಾಮಿ ನೀನೇ ದೇವತೆಗಳ ಮೂಲಕ ನನ್ನ ಪರವಾಗಿ ಚಿಂತನೆ ಮಾಡಿಸಿ ನನ್ನ ಉದ್ಧಾರ ಮಾಡಲಿಕ್ಕೆ ಈ ಥರ ಮಾಡಿದೆಯಯ್ಯ, ಅದೆಲ್ಲ ನಿನ್ನ ಪೂಜೆ ಆಗಲಿ ಹರಿಯೇ ಅಂತ ಕೈ ಮುಗಿದರೆ ಆ ಪೂರ್ಣ ಚಿಂತನೆ ಮಾಡಿದ್ದಕ್ಕೆ ಅವರಿಗೆ ಮ್ಯಾಕ್ಸಿಮಮ್ ಫಲ. ನಮಗೆಷ್ಟು ಬರಬೇಕು ಅಷ್ಟು ಕೊಟ್ಟು ಇಡೀ ಜನ್ಮಗಳ ಸರಪಳಿ ಎಲ್ಲ ಮಾತಾಡಿದ್ದೆಲ್ಲ ವೇದ ಮಂತ್ರಗಳಾಗುವಂತೆ ಭಗವಂತ ಮಾಡುತ್ತಾರೆ. ಇಂಥ ಅಪರೂಪದ ಚಿಂತನೆಯನ್ನು ಅರಣ್ಯಕಾಚಾರ ಕೊಡ್ತಾ ಇದ್ದಾರೆ. ಎಲ್ಲಿ ಸಿಗತ್ರಿ ನಮಗೆ? ಇಷ್ಟು ಕಾಲ ಕೇಳಿದ್ದೀರಾ ಪುರಾಣಗಳು ಪ್ರವಚನಗಳು ಕೇಳಿದ್ದೀರಾ, ಆದರೆ ಮನೆಗೆ ಹೋಗಿ ಅನುಷ್ಠಾನ ಮಾಡಿದ್ದಿತ್ತ? ಹೇಳೋದಷ್ಟೇ, ಒನ್ ಅವರ್ ಕೇಳಬೇಕು, ಹೋಗ್ಬೇಕು. ಕೇಳಿದ್ರೆ ಏನಾಗುತ್ತೆ? ಫ್ರೆಶ್ ಆಗುತ್ತೆ. ಯಾವಾಗ ಕೇಳಿದ ಕೂಡಲೇ ಅಲ್ಲ, ಇಲ್ಲಿ ಬಿಟ್ಟು ಹೋಗ್ತೀವಲ್ಲ ಅವಾಗ ತಲೆ ಫ್ರೆಶ್ ಆಗುತ್ತೆ. ಯಾಕೆ? ತಲೆಗೆ ಹೋಗಿದ್ದೆಲ್ಲ ಹೋಯ್ತಲ್ಲ, ಖಾಲಿ ಆಯಿತು, ಫ್ರೆಶ್ ಆಯಿತು ಅಂತ. ಪ್ರವಚನಕ್ಕೆ ಬರೋದು ಯಾಕೆ? ಫ್ರೆಶ್ ಆಗಲಿಕ್ಕೆ ಅಷ್ಟೇ. ಅದಕ್ಕೆ ಯಾವಾಗಾದ್ರೂ ಹೊತ್ತುಕೊಂಡು ಹೋಗಿ ಭಾರದಿಂದ ಮನೆಗೆ ಹೋಗಿ ಅನುಷ್ಠಾನ ಮಾಡಿದಿತ್ತ? ಇಲ್ಲ. ಇವಾಗ ಇದೆಯಾ, ಬರ್ತಾ ಇದೆಯಾ? ಇದು ನಂದಲ್ಲ, ಅರಣ್ಯಕಾಚಾರ ಹೇಳಿಕೊಡ್ತಾ ಇದ್ದಾರೆ. ಇನ್ನ ಅದು ಮಾಡ್ರೋ ಅಂತ ಆ ಭಾಷೆಯಲ್ಲಿ ಹೇಳ್ತಾರೆ. ಎಲ್ಲಿ? ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ತಾರೆ. ಇನ್ನಾದ್ರೂ ಮಾಡ್ರೋ ಅಂತ ಕೂರ್ತಾರೋ. ಆದ್ದರಿಂದ ಅವರಿಗೆ ನಾವು ಗೌರವ ಸಲ್ಲಿಸಬೇಕಲ್ಲ, ಅದಕ್ಕಾದರೂ ನಾವು ವಿಶೇಷವಾಗಿ ಮನೆಗೆ ಹೋಗಿ ಚಿಂತನೆ ಮಾಡೋಣ. ಅದೇ ಅರಿಯದಿದ್ದರು ಎಮ್ಮೊಡಿತು ಅನವರದ ವಿಷಯಗಳುಂಬ ಜ್ಞಾನೋತ್ತರದಿ ತನಗರ್ಪಿಸಲು ಚಿತ್ಸುಖವೆಂತು ಸಂತೈಪ. ಇದೇ ಮರಳಿ ಜ್ಞಾನೋತ್ತರದಿ ತನಗರ್ಪಿಸಲು ಕೈಗೊಂಡು ಮನ್ನಿಸುವ. ಈ ರೀತಿಯಲ್ಲಿ ನಾವು ಏನೇನು ಮಾಡಿದ್ದೀವಿ ನಿಮಗೆಲ್ಲ ಹೇಳಿಕೊಡ್ತಾ ಇದ್ದಾರೆ. ಹೇಗೆ ಚಿಕ್ಕ ಮಕ್ಕಳಿಗೆ ಪ್ರತಿಯೊಂದು ಹೇಳಿಕೊಡ್ತಾರೋ ಆ ಥರ ಹೇಳಿಕೊಡ್ತಾ ಇದ್ದಾರೆ. ಈ ಥರ ಚಿಂತನೆ ಮಾಡಲಿಕ್ಕೆ ನಮಗೆ ಚೂರು ಸಮಯ ಬೇಕು, ಬೆಳಗ್ಗೆ ಚೂರು ಸಮಯ ಇಡಬೇಕು. ನೋಡಿ, ನಮ್ಮ ನಮ್ಮ ಕೆಲಸಗಳು ನಮ್ಮ ನಮ್ಮ ಇದು ಸಾಯುವ ಪರ್ಯಂತ ಇರುತ್ತೆ. ಹೋದ ಮೇಲೂ ಕೆಲಸ ಇರುತ್ತೆ, ಬೇರೊಬ್ಬರು ಬರ್ತಾರೆ ಮಾಡಲಿಕ್ಕಷ್ಟೇ. ನಾವು ಹೊರಟೋದ ಮೇಲೂ ಹಾಗೆ ಇರುತ್ತೆ, ಕೆಲಸಗಳು ಯಾವುದೂ ಹೋಗಲ್ಲ, ನಾವೇ ಹೊರಟೋಗಿರ್ತೇವೆ. ಕೆಲಸ ಬಿಡಿ ಅಂತ ಹೇಳ್ತಾ ಇಲ್ಲ, ಇದಕ್ಕೆ ಚೂರು ಪ್ರಾಧಾನ್ಯತೆ ಕೊಡಿ. ಕೊಡಬೇಕಾದ್ರೆ ಕೆಲಸ ಟೈಮಲ್ಲಿ ಮಾಡಿದ್ರೆ ಆಗಲ್ಲ, ಅದಕ್ಕೆ ಚೂರು ಮುಂಚೆ ಸುಖ ಬಿಟ್ಟು ಹೇಳಿದ್ರೆ ಎದ್ರೆ ಆಗುತ್ತಪ್ಪ. ಹೇಳಲಿಕ್ಕೆ ನಾವು ಮನಸ್ಸೊಪ್ಪಲ್ಲ, ಚೂರವಾಗಿ ಹೇಳಲಿಕ್ಕೆ ಸುಮಾರಿತನ ಏನೇನಿರುತ್ತೋ ಎಲ್ಲ ಅಲ್ಲಿ ಬದುಕೊಡುತ್ತೆ. ಕಲಿ ಎಲ್ಲ ಬರ್ತಾರೆ, ಹೇಳ್ಬೇಡ ಹೇಳ್ಬೇಡ ಅಂತಾರೆ, ಚೂರವಾಗಿದ್ರೆ ಆಯ್ತು. ಸರಿಯಪ್ಪ, ಮುಂದಕ್ಕೆ ಹೋಗೋಣ. ಹಾಗಾದರೆ ಓಂಕಾರಕ್ಕೆ ಇಲ್ಲಿ ಭಗವಂತ ಅಂದರೆ ಋಷಿ ಛಂದಸ್ಸು ದೇವತಾ ಎಲ್ಲ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಯಾವ ಮಂತ್ರವೇ ಆದರೂ ಋಷಿ ಛಂದಸ್ಸು ದೇವತಾ ತಿಳ್ಕೊಳ್ಳದೆ ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಮಂತ್ರ ಫಲ ಬರಲ್ಲ. ಅದಕ್ಕೆ ಓಂಕಾರಕ್ಕೆ ಭಗವಂತನೇ ಋಷಿ. ಯಾಕಪ್ಪ ಋಷಿ ಅಂದ್ರೆ ಕಂಡು ಹಿಡಿದವರು ಹೇಳ್ತಾರೆ. ಓಂಕಾರಶ್ಚ ಅಥಶಬ್ದಶ್ಚ, ಓಂಕಾರ ಅಥಶಬ್ದ ಕಂಠಂ ಭಿತ್ವಾ ನಿವಿನಿಕ್ಕತೋ. ದೇವರ ಕಂಠದಿಂದ ಮೊದಲು ಬಂದದ್ದೇ ಓಂಕಾರ ಅಥ ಅಂತ ಎರಡು ಬಂದಿದೆ. ಅದಕ್ಕೆ ಪರಮಾಂಗಲಿಕವು ಬಹು ಅಂತ ಹೇಳ್ತಾರೆ. ಎರಡು ಪರಮ ಮಂಗಲಕರವಾದಂತ ಶಬ್ದಗಳು ಓಂ ಅಥ ಅಂತ ಬರುತ್ತೆ, ಅದರಲ್ಲಿ ಓಂಕಾರ. ಅದಕ್ಕೆ ಭಗವಂತನೇ ಋಷಿ. ಗಾಯತ್ರಿ ಛಂದಸ್ಸು ಅನಂತ ಗುಣ ಪರಿಪೂರ್ಣನಾದ ನಾರಾಯಣ ದೇವತ. ನಂತರ ಮೂರು ವ್ಯಾಕೃತಿಗಳಿವೆ, ಹೂಹು ಭುವಃ ಸ್ವಃ ಅಂತ ಮೂರು ವ್ಯಾಕೃತಿಗಳಿವೆ. ಈ ವ್ಯಾಕೃತಿಗಳಿಗೆ ಅವಿಶೇಷೇಣ ಅಂತ ಹೇಳ್ತಾರೆ. ಅವಿಶೇಷೇಣ ಅಂದರೆ ವ್ಯಾಕೃತಿಗಳನ್ನು ಉಚ್ಚಾರ ಮಾಡುವ ರೀತಿ ಎರಡು, ಪ್ರತ್ಯೇಕ ಪ್ರತ್ಯೇಕ ಪ್ರತ್ಯೇಕ, ಅದು ಮೂರು ಮಂತ್ರಗಳು. ಹಾಗಲ್ಲದೆ ಒಟ್ಟು ಸೇರಿಸಿದ ಒಂದು ಮಂತ್ರ ಭೂರ್ಭುವ ಸ್ವಃ ಅಂತ ಒಂದು ಮಂತ್ರ. ಅವಿಶೇಷೇಣ ಮೂರು ಒಟ್ಟು ಸೇರಿಸಿದಾಗ ಒಂದು ಮಂತ್ರ. ಅದಕ್ಕೆ ಬ್ರಹ್ಮದೇವ ಋಷಿ. ಗಾಯತ್ರಿ ಛಂದಸ್ಸು ಉದಯಿಸುವ, ಸೂರ್ಯನ ಬಣ್ಣ ಇರುವ, ಜ್ಞಾನ ಅಭಯ ಎರಡು ಮುದ್ರೆಗಳನ್ನು ಧಾರಣೆ ಮಾಡಿದ. ಜ್ಞಾನ ಮುದ್ರಾ ಅಂದ್ರೆ ಇದು, ಅಭಯ ಮುದ್ರಾ ಅಂದಿದು ಎರಡು. ಜ್ಞಾನಾಭಯ ಮುದ್ರಾ ಯುಧ ಹಸ್ತದ್ವಯ ಭಗವಾನ್ ಶ್ರೀಹರಿರ್ ದೇವತ. ಶ್ರೀಹರಿಯೇ ದೇವತೆ ಆಗಿದ್ದಾನೆ. ಇನ್ನು ಭೂಹು ಎಂಬುದಕ್ಕೆ ಹೇಳುತ್ತಾರೆ ವಿಶ್ವಾಮಿತ್ರ ಋಷಿ ಗಾಯತ್ರಿ ಛಂದಸ್ಸು. ಇನ್ನ ಭಗವಂತ ಭೂಹು ಅಂತ ಕರೆಸಿಕೊಂಡ ಅಗ್ನಂತರ್ಗತ ಅನಿರುದ್ಧ ವರಾಹ ಇಬ್ಬರು ದೇವತೆಗಳು. ಅಲ್ಲಿ ಭಗವಂತನಿಗೆ ಭೂಹು ಅಂತ ಯಾಕೆ ಹೆಸರು ಅಂದರೆ ಸ್ಫೂರ್ತಿ ರೂಪತ್ವ ಅಂತ ಪೂರ್ಣ ರೂಪತ್ವ ಎಲ್ಲರಿಗೆ ಸ್ಫೂರ್ತಿ ಕೊಡುತ್ತಾನೆ ಪೂರ್ಣನಾಗಿದ್ದಾನೆ ಆದ್ದರಿಂದ ದೇವರಿಗೆ ಭೂಹು ಅಂತ ಹೆಸರು. ಅದರಲ್ಲಿ ಇರಲ್ಲ ಯಾಕೆ ನಿಮಗೆ ಕೊಟ್ಟಿದೆ ಆದ್ದರಿಂದ ಯಾವ ಓದ್ಕೊಂಡಿದ್ದೀರಿ? ಗುರುಗೋವಿಂದ ವೆಟ್ರದಾಸರು ಮಾಡಿಸಿದ ಕನ್ನಡದ ಅನುವಾದ ಎಂದು ಓದ್ಕೊಂಡಿದ್ದೀರಲ್ಲ ಈಗ ಬಿಟ್ಬಿಡಿ. ಉಪನಯನ ಪ್ರಕರಣ ವೇದಾಧ್ಯಯನ ಪ್ರಕರಣ ಎರಡನ್ನು ಕೇಳಬಹುದು ಓದಬೇಡಿ ಅಲ್ಲಿ ಚೂರು ವ್ಯತ್ಯಾಸ ಕೇಳಿ ಕಟ್ಟಿ ನೀವು ಕೇಳ್ತಾ ಇದ್ದೀರಾ ಇವರ ಮುಂದಿಟ್ಟುಕೊಂಡು ಹೇಳ್ತಾ ಇದ್ದೀನಿ. ಈ ಎರಡು ಪ್ರಕರಣ ಇವರು ಯಾರೂ ಇಲ್ಲದೆ ನಿಮ್ಗೆ ಹೇಳಲಿಕ್ಕೂ ಇಲ್ಲ ಡೈರೆಕ್ಟ್ ಆಗಿ ಹೇಳಲಿಕ್ಕೂ ಇಲ್ಲ ಇವರನ್ನ ಇಟ್ಟುಕೊಂಡೆ ಇವ್ರಿಗೆ ಹೇಳಿದ್ರೆ ನೀವು ಕೇಳಬಹುದು. ಮಿಕ್ಕ ಪ್ರಕರಣಗಳೆಲ್ಲ ಅರ್ಥ ಹೇಳಬಹುದು ಡೈರೆಕ್ಟ್ ಆಗಿ ಹೇಳಬಹುದು ಅಡ್ಡಿ ಇಲ್ಲ ಅದಕ್ಕೆ ಹೇಳುತ್ತಾರೆ. ಯಾಕಂದ್ರೆ ಶಾಸ್ತ್ರದ ಚೌಕಟ್ಟನ್ನು ಎಲ್ಲೂ ಮೀರೋದು ಬೇಡ. ಗ್ರಂಥ ಹಿಡಿದುಕೊಂಡು ಶಾಸ್ತ್ರ ಗ್ರಂಥವನ್ನ ಹಿಡಿದುಕೊಂಡು ಅಧ್ಯಯನ ಸ್ತ್ರೀಯರಿಗೆ ನಿಷಿದ್ಧ ಮತ್ತು ಗ್ರಂಥ ಪುರಸ್ಸರಂ ಅಂತ ಆಚಾರ್ಯ ಹೇಳಿದ್ದಾರೆ. ಆಚಾರ್ಯರ ಮಾತಿಗೆ ತಲೆಬಾಗಿ ಬೆಲೆ ಕೊಡೋಣ ಆಚಾರ್ಯರು ಕೊಟ್ಟ ಜ್ಞಾನ ಪಡೆಯೋ ಆದ್ರೆ ನಿಮ್ದಿರೋಟ್ ನೀವು ಕೊಟ್ಟಿದ್ವಲ್ಲ ಅಲ್ಲ ವೆರಿ ಗುಡ್ ಬಹಳ ಒಳ್ಳೆ ಅರ್ಥ ಮಾಡಿಕೊಂಡು ಸಾಕು. ಇನ್ನ ಮುಂದೆ ಬರತಕ್ಕಂಥ ಭುವಃ ಎಂಬ ವ್ಯಾಹೃತಿಗೆ ಹೇಳುತ್ತಾರೆ ಜಮದಗ್ನಿಗಳೇ ಋಷಿಗಳು ಉಷ್ಣಿಚ್ಛಂದಸ್ಸು ದೇವರು ಯಾರು ಅಂದರೆ ವಾಯುವಂತಕದ ನೃಸಿಂಹ ಪ್ರಜ್ಞನ್ನ ಇಬ್ಬರು ದೇವತೆಗಳು. ಇನ್ನ ದೇವರು ಆತನಿಗೆ ಭುವಃ ಅಂತ ಯಾಕೆ ಅಂದರೆ ಹೇಳುತ್ತಾರೆ ಭಾವನಾಥ್ ಭುವಃ ಅಂದರೆ ಭಾವನಾಥ್ ಅಂದರೆ ಜಗತಃ ಉತ್ಪಾದನಾಥ್ ಜಗತ್ತಿಗೆ ಹುಟ್ಟು ಕೊಡುತ್ತಾನಾದ್ದರಿಂದ ದೇವರಿಗೆ ಭುವಃ ಅಂತ ಹೆಸರು. ಅಥವಾ ಭೂರಿ ವೀರ್ಯವಂತವಾದ ಪೂರ್ಣ ವೀರ್ಯವಂತನಾದ್ದರಿಂದ ದೇವರಿಗೆ ಭುವಃ ಅಂತ ಹೆಸರು. ಇನ್ನ ಭೂತಿ ವರತ್ವಾಚ್ಚ ಸಂಪತ್ತಿನಲ್ಲಿ ಶ್ರೇಷ್ಠ ಸಂಪತ್ತು ಸಂಪತ್ತಿನಲ್ಲಿ ಶ್ರೇಷ್ಠ ಸಂಪತ್ತು ಹೊಂದಿದ್ದರಿಂದ ಭುವಃ ಅಲ್ಲ ಸಂಪತ್ತುಗಳಲ್ಲಿ ಶ್ರೇಷ್ಠ ಸಂಪತ್ತು ಇವನೇ ಆದ್ದರಿಂದ ಭೂತಿ ವರ ಇವ ಅಂತಾನೆ. ಇಬ್ಬರಿದ್ದಾರೆ ದೇವರಿಂದ ಸಂಪತ್ತನ್ನ ಬೇಡುವವರು ದೇವರೇ ಸಂಪತ್ತು ಅಂದುಕೊಳ್ಳುವರು. ದೇವರೇ ಸಂಪತ್ತು ಅಂದುಕೊಳ್ಳುವವರಿಗೆ ದೇವರೇ ಸಂಪತ್ತು ದೇವರಿಂದ ಸಂಪತ್ತು ಅನ್ನೋರಿಗೆ ಬೇರೇನೆ ಇದೆ. ಆದ ಕಾರಣ ನಾವು ದೇವರೇ ಸಂಪತ್ತು ಅಂತ ತಿಳಿಯಬೇಕು. ಭುವಃ ಅಂದ್ರೆ ಇದ್ದ ಎಲ್ಲಾ ಸಂಪತ್ತುಗಳಲ್ಲಿ ಶ್ರೇಷ್ಠ ಸಂಪತ್ತು ಇವನೇ ಆದ್ದರಿಂದ ಇವನಿಗೆ ಭುವಃ ಅಂತ ಹೆಸರು. ಇನ್ನು ಸುವಃ ಅಂತ ಆ ವ್ಯಾಹೃತಿಗೆ ಭಾರದ್ವಾಜ ಋಷಿಗಳು ಅನುಷ್ಠುಪ್ ಛಂದಸ್ಸು ಸೂರ್ಯಾಂತರ್ಗತನಾಗಿರತಕ್ಕಂಥ ಸಂಕರ್ಷಣ ಕಪಿಲ ಇಬ್ಬರು ಭಗವದ್ ರೂಪಗಳು ನಿಯಾಮಕ ರೂಪಗಳು. ಈತನಿಗೆ ಸುವಃ ಅಂತ ಯಾಕೆ ಹೆಸರು ಅಂದರೆ ಸುವರ ರೂಪತ್ವ ಒಳ್ಳೆ ಬಲಿಷ್ಠನಾದ್ದರಿಂದ ಅನಂತ ಸುಖವತ್ವಾಚ್ಚ ಪೂರ್ಣ ಸುಖ ಭರಿತ. ಅದಕ್ಕೆ ಭೂ ಭುವಃ ಸ್ವಃ ಅಂತ ಚಿಂತನೆ ಮಾಡಿದಾಗ ಅಂಥ ಗುಣಗಳು ನಮಗೆ ತಕ್ಕಂಥ ಗುಣಗಳು ನಮ್ಮಲ್ಲಿ ಮೂಡುತ್ತಾ ಬರುತ್ತೆ. ಈ ರೀತಿ ತಿಳಿಸಿ ಗಾಯತ್ರಿ ಮಂತ್ರಕ್ಕೆ ವಿಶ್ವಾಮಿತ್ರ ಋಷಿಗಳು ಗಾಯತ್ರಿ ಛಂದಸ್ಸು ಸವಿತ್ರ ನಾಮಕ ಲಕ್ಷ್ಮೀನಾರಾಯಣ ದೇವರ ಹೇಗಿದ್ದಾನೆ ಪ್ರೋದ್ಯದಾದಿತ್ಯ ವರ್ಣ ಎಲ್ಲವನ್ನ ಸೃಷ್ಟಿ ಮಾಡ್ತಾನಾದ್ದರಿಂದ ಈತನಿಗೆ ಸವಿತಾ ಅಂತ ಹೆಸರು. ಉದಯಿಸುವ ಸೂರ್ಯನ ಬಣ್ಣದ ಕಾಂತಿ ಇರುವವ. ಅಲ್ಲ ನೀವು ದೇವರನ್ನ ನೀಲಿ ಬಣ್ಣ ಅಂತ ಚಿಂತನೆ ಮಾಡ್ತೇವೆ ಕೃಷ್ಣನನ್ನ ನೀಲಿಯನ ಬಿಳಿಯನ ನೀಲಿ ಬಣ್ಣ ಅಂದ್ರೆ ಆ ಬಣ್ಣ ಇಲ್ಲಿಂದ ತರ್ತೀರಾ ನೀಲಿ ಬಣ್ಣ അതേ നീലമുണ്ട്. അതെ അതെ ആകാശത മോടക കപ്പ, ആ കപ്പന്നേ ദേവരുടെ ചിന്തന മാഡ് അല്ല ചെന്നാണ് വിദ്രി ಯಾಕೆ ಅದ ಕೇಳಿದ್ರು ಹೇಗ್ ಮಾಡ್ತೀರಾ? ದೇವರ ಬಣ್ಣ, ದೇವರ ಬಣ್ಣ ಅಪ್ರಾಕೃತ. ನಾವು ದೇವರು ನೀಲಿ ಬಣ್ಣ ಅಂದುಕೊಳ್ಳೆ ಈ ನೀಲಿ ಪೇಂಟ್ ತೆಗೆದು ದೇವರಿಗೆ ಹಾಕ್ಬಿಡ್ತೇವೆ, ಬಿದ್ದಿವೆ ಅಂತ ಹೇಳ್ತಾರೆ. ದೇವರಿಗೆ ಪ್ರಾಕೃತ ಬಣ್ಣದ ಪೇಂಟಿಂಗ್ ಕೊಟ್ರೆ ನಮಗೆ ಫುಲ್ ಕೋಟಿಂಗ್ ಕೊಡ್ತಾರಲ್ಲಿ, ದೇವರಿಗೆ ದೋಷ ಎಣಿಸಿದ್ದಕ್ಕೆ. ದೇವರಿಗೆ ಪ್ರಕೃತಿಯ ಗುಣಗಳ ಅಂಟು ನಾವು ಕಲ್ಪಿಸಿದರೆ ದೋಷ. ದೇವರಿಗೆ ಹಸಿವೆ ಇದೆ ಎಂದು ತಡೆದ್ರೆ ಮಹಾದೋಷ. ತಡೆದವರು ಯಾರು? ದೊಡ್ಡ ಜ್ಞಾನಿಯಾಗಿ ಅವರನ್ನು ನೆನೆಸಿದ್ರೆ ಇಲ್ಲಿ ಉದ್ಧಾರ ಆಗ್ತೇವೆ ನಾವು. ಆದರೆ ಅಂಥವರಿಗೂ ಚೂರು ಮನಸ್ಸಿಗೆ ಬಂತು. ವೇದವ್ಯಾಸರು ಬಂದರು, ಊಟ ಕಪ್ಪೇನಮ್ಮ ಅಂದರು. ತಾನೇ ಸ್ವಯಂ ಅಡಿಗೆ ಮಾಡಿ ಬಡಿಸಿದ್ದು, ಬಡಿಸಿದಾಗ ಊಟ ಮಾಡಿದ್ರು. ಊಟ ಮಾಡುವಾಗ ಆಕೆ ತರಗೆ ಬಂತು, ಪಾಪ ಹಸಿವೆ ಆಗಿದೆ, ಚೆನ್ನಾಗಿ ಊಟ ಮಾಡಿದ್ರು ಅಂದುಕೊಂಡು. ಊಟ ಆದ್ಮೇಲೆ ಕೇಳಿದ್ರು, ಏನು ಬೇಕಮ್ಮ ವರ? 100 ಜನ ಮಕ್ಕಳು ಬೇಕು ಅಥಾಸ್ತು ಅಂದ್ರು. ಪುಟ್ಟದವ್ರು ಯಾರು? ದುರ್ಯೋಧನ. ಅಂದ್ರೆ ದೇವರಿಗೆ ಹೊಟ್ಟೆ ತುಂಬ ಊಟ ಹಾಕಿದ್ರೆ ದುರ್ಯೋಧನ ಅಂತ ಹುಟ್ಟಿದ್ರೆ ನನ್ನ ಗತಿ ಏನು? ನಿತ್ಯ ನೈವೇದ್ಯ ಕೊಡೋದಕ್ಕೆ ಎಷ್ಟು ಜನ ಬರ್ತಾರೆ ದುರ್ಯೋಧನ ಹೇಳ್ತಾರೆ. ಹಸಿವೆ ಇಲ್ಲದ ದೇವರಿಗೆ ಹಸಿವೆ ಇದೆ ಅಂತ ತಿಳಿದದ್ದಕ್ಕೆ, ದೋಷ ಚಿಂತನೆ ಮಾಡಿದ್ದಕ್ಕೆ ದುಷ್ಟರಾದ ಮಕ್ಕಳು ಬಂದರು. ಮತ್ತೆ ನಾವು ದೇವರಿಗೆ ಪ್ರಕೃತಿಯ ದೋಷವಿಲ್ಲದ ದೇವರಿಗೆ ಪ್ರಕೃತಿಯ ಬಣ್ಣ ಬಡದರೆ ಪೇಂಟ್ ನೀಲಿ ಕೃಷ್ಣ ಅಂತ ಈ ನೀಲಿ ತಗೊಂಡು ದೇವರಿಗೆ ಹಾಕಿದ್ರೆ, ಅದಕ್ಕೆ ದೇವರ ನೀಲಿ ಬಣ್ಣ ಎಂಥದ್ದು ಅಂದ್ರೆ ಆನಂದ ಜ್ಞಾನ ಪೂರ್ಣವಾದ ಬಣ್ಣ. ನೀಲಿ ಬಣ್ಣನೂ ಕೂಡ ಜ್ಞಾನಾನಂದಮಯವಾದ್ದು, ಈ ಬಣ್ಣ ಅಲ್ಲ. ಅದಕ್ಕೆ ಹೇಳುತ್ತಾರೆ ಬ್ರೋಧ್ಯದ ಆದಿತ್ಯ ವರ್ಣ ಅಂದರೆ, ಸರಿಯಾದ ಮಾತು ಬರಬೇಕಾದರೆ ಉದಯಿಸುವ ಸೂರ್ಯನ ಬಣ್ಣದ ಕಾಂತಿ ಅದಕ್ಕೆ ಹೋಲುವ ಅಪ್ರಕೃತ ಬಣ್ಣದಿಂದ ಕೂಡಿದವ. ಈ ಥರ ಬರಬೇಕಷ್ಟೇ ಹೊರತು ಸ್ವಲ್ಪ ಜಾಗ್ರತೆ ಇರಬೇಕು. ನಮ್ಮ ಸ್ವಾಮಿ ಹತ್ರ ಏನ್ ಚೂರು ಹೆಚ್ಚು ಕಮ್ಮಿ ಆದ್ರೆ ರಿವರ್ಸ್ ಆಗ್ತಾ ಬರುತ್ತೆ. ತಡಿತಾನೆ ಸ್ವಾಮಿ, ಹೆದರಬೇಡಿ, ತಡಕೊಳ್ಳಿ, ಸಮಯ ಬಂದಾಗ ತಿಳಿಸ್ತಾನೆ. ಸರಿ, ಸೂರ್ಯ ಮಂಡಲ ಮಧ್ಯವರ್ತಿಯಾದ ನಾರಾಯಣ ಚಕ್ರ ಶಂಖ ದೋರ್ದ್ವಯ, ಚಕ್ರ ಶಂಖ ಹಿಡ್ಕೊಂಡಿದ್ದಾನೆ ನಾರಾಯಣ ದೇವತ. ನಮ್ಮದು ಆಚಾರ ಎರಡು ತೋರಿಸಿದ್ರಲ್ಲ, ಯಾಕೆ ಎಲ್ಲದರಲ್ಲೂ ನಮ್ಗೆ ಎರಡಿದ್ದೇ ಇರುತ್ತೆ, ನಮ್ಮಲ್ಲಿ ಎರಡು ಎಲ್ಲದರಲ್ಲಿ ಇರಬೇಕು ಸಂಪ್ರದಾಯ ಬಂದುಬಿಟ್ಟು. ಅದಕ್ಕೆ ಕೆಲವರು ದೇವರಿಗೆ ಎರಡೇ ಕೈ ಚಕ್ರ ಶಂಖ ಹಿಡ್ಕೊಂಡಾರೆ ಅಂತ, ಕೆಲವರು ನಾಲ್ಕು ಕೈ ಮೇಲೆ ಚಕ್ರ ಶಂಖ ಎರಡು ಕೈ ಕೆಳಗಿದೆ ಅಂತ, ಎರಡು ಪಾರ್ಟಿ ಇದೆ. ಯಾರು ಏನ್ ಬೇಕಾದ ಚಿಂತನೆ ಮಾಡ್ಕೋಬಹುದು, ಅವರವರ ಕ್ರಮದಲ್ಲಿ ಅವ್ರು ಚಿಂತನೆ ಮಾಡ್ಕೋಬಹುದು. ಯಾಕೆಂದ್ರೆ ನಮ್ಮಲ್ಲಿ ಸ್ವಲ್ಪ ಎರಡೆರಡು ಎಲ್ಲದರಲ್ಲೂ ಬರ್ತಾ ಇರುತ್ತೆ.
ಸರಸಿ ಜಾಸ್ತಿ
ಸರಸಿ ಜಾಸ್ತಿ ಅಂದ್ರೆ ಸರಸಿಗೆ ಆಸನ ಸನ್ನಿವಿಠ ಕೂತಿದ್ದಾನಷ್ಟೇ, ಎರಡು ಕೈ ಇಲ್ಲ, ಚಕ್ರ ಕೈ ಇಲ್ಲ ಅಂತ ಹೇಳಿ
ಬದ್ರಿನಾರಾಯಣ ಇದ್ದಂತೆ. ಸರಸಿ ಸರಸಿ ಜಾಸ್ತಿ ಇರ್ಬೇಕಾದ್ರೆ ತೊಡಗಿಲಿ ಚಂದ್ರ ಕೈ ಇದ್ರೇನೆ ಸರಸಿ ಜಾಸ್ತಿ ಆಗುತ್ತೆ. ಅದು ಪ್ರಾಣ ಪ್ರಮಾಣವೂ ಇದೆ,
ಎರಡು ಆಡಗಳು ಕೂತಿದ್ರು. ಅದಕ್ಕೆ ನಾ ಎರಡು ಅವರು ನಿಮ್ಮ ನಿಮ್ಮ ಗುರುಗಳು ನಾನು ಯಾಕೆ ಕೇಳಿದ್ರು ಸಹಸ್ರನಾಮ ನಾವು ಪಾರಾಯಣ ಮಾಡಬೇಕಾ ಬೇಡ ಅಂತ ಯಾರು ಕೇಳಿದ್ರು? ನಾನೇನು ಉತ್ತರ ಕೊಡಲಿ? ನಾನು ಇಷ್ಟೇ ಉತ್ತರ ಕೊಟ್ಟು, ನಿಮ್ಮ ನಿಮ್ಮ ಗುರುಗಳು ಏನ್ ಹೇಳ್ತಾರ ಆ ಪ್ರಕಾರ ಮಾಡಿ. ನಿಮ್ಮ ಗುರುಗಳು ಮಾಡಬೇಡಿ ಅಂತ ಹೇಳ್ತಾರ ಬಿಡಿ, ಮಾಡು ಅಂತ ಹೇಳ್ತಾರ ಮಾಡಿ. ಯಾಕೆಂದ್ರೆ ಮಾಡು ಅಂತ ಹೇಳೋರು ಇದ್ದಾರೆ, ಬಿಡಿ ಅಂತ ಹೇಳೋರು ಇದ್ದಾರೆ. ವಿದ್ಯಾಮಾನ್ಯರ ವಿಶ್ವವರ್ಗ ಎಲ್ಲ ಮಾಡಿ ಅಂತ ಹೇಳುತ್ತೆ. ನಂತರ ಕೆಲವೆಲ್ಲ ಘಟ್ಟದ ಮೇಲೆ ಇರತಕ್ಕಂತಹ ಯತಿಗಳ ಪರಂಪರೆ ಅವರೆಲ್ಲರೂ ಕೂಡ ಬಿಡಿ ಅಂತ ಹೇಳುತ್ತಾರೆ. ಗುದ್ದಾಟ ಯಾಕೆ? ಬಿಟ್ಟರೂ ಮಾಡಿದಷ್ಟೇ ಫಲ. ಯಾಕೆ? ಅವರ ಮಾತು ಪ್ರಕಾರ ನೀವು ಬಿಟ್ಟಿರಾದ್ದರಿಂದ ನಿಮ್ಗೆ ಮಾಡಿದಷ್ಟೇ ಫಲ ಬರುತ್ತೆ. ಗುರುಗಳಿಗೆ ತಲೆಬಾಗಿದ್ದರಿಂದ ಇವರು ಮಾಡಿ ಅಂತ ಹೇಳಿದಕ್ಕೆ ಅವರು ತಲೆಬಾಗ್ತೀರಾ, ಹಾ ಅದು ಫಲ ಬರುತ್ತೆ. ಆದ್ದರಿಂದ ಯಾವ ಒದ್ದಾಟ ಬೇಡ. ಎಲ್ಲೆಲ್ಲಿ ಯಾರ ದೇವ ಎರಡೇ ಕೈ ಅಂತ ಹೇಳ್ತಾರ ಅವರು, ಎರಡೇ ಕೈ ಚಿಂತನೆ ಮಾಡಿ. ನಾಲ್ಕು ಕೈ ಅಂತ ಹೇಳ್ತಾರ, ನಾಲ್ಕು ಚಿಂತನೆ ಮಾಡಿ, ಇಲ್ಲ ಆರು ಮಾಡಿ, ಅದಕ್ಕೇನಂತೆ ಅವ್ನು ಹೇಗ್ ಬೇಕಾದ್ರೂ ಬರ್ತಾನೆ. ಒದ್ದಾಟ ಬೇಡ, ಅವ್ನು ಚಿಂತನೆ ಮಾಡಿದ್ರೆ ಸಾಕಾಗಿದೆ. ಯಾಕೆ ನಾನು ಎರಡು ನಾಲ್ಕು ಅಂತ ಹೇಳಿದ್ರು ಮತ್ತು ಆಚಾರ್ಯ ಹೀಗೆ ಹೇಳಿದಲ್ಲ ಅಂತ ಮತ್ತು ಪಾರ್ಟಿ ಬಂತು, ಅದಕ್ಕೆ ಎರಡೂ ಹೇಳಿಬಿಟ್ಟೆ ನಾನು. ಸರಿ, ನಂತರ ಇಲ್ಲಿ ಪ್ರಧಾನ ಬರುವುದೇನು ಅಂದರೆ ಗಾಯತ್ರಿ ಮಂತ್ರದಲ್ಲಿ ಜನಕ ಮಹಾರಾಜ ಗೋದಾನ ಮಾಡ್ತಾ ಇದ್ದ, ಬ್ರಾಹ್ಮಣನ ಮುಖದಲ್ಲಿ ಪತಿಗ್ರಹ ದೋಷ ಕಾಣತಾ ಇತ್ತು, ಹೇಳಿದ ಗಾಯತ್ರಿ ಮಂತ್ರ ಮಾಡುತ್ತಾ ಇದ್ದೀಯ? ಮಾಡುತ್ತಾ ಇದ್ದೇನೆ. ಹಾಗಾದರೆ ಮೊದಲನೆಯ ವರ್ಣದ ಪ್ರತಿಪಾದ್ಯ ಭಗವದ್ ರೂಪ ಯಾವುದು? ಗೊತ್ತಿಲ್ಲ. ಗೊತ್ತಿಲ್ಲ, ಅದಕ್ಕೆ ಸಾವಿರ ಗಾಯತ್ರಿ ಮಾಡಿದ್ರು ಕೂಡ ದಾನ ತಗೊಂಡ ದೋಷ ಕೂತಿದೆ. ಹಾಗಾದರೆ ಗಾಯತ್ರಿ ಮಂತ್ರ ಮಾಡುವಾಗ ಮೊದಲನೆಯ ವರ್ಣ ತಕಾರ, ತಕಾರ ಪ್ರತಿಪಾದ್ಯ ಅಜ್ಞಂತರ್ಗತ ಪರಶುರಾಮ ಅದು ಹೇಳುತ್ತಾ ಇದ್ದಾರೆ. ತದಿತಿ ಪ್ರಥಮ ವರ್ಣಸ್ಯ ಅಜ್ಞಂತರ್ಗತ ಶ್ರೀ ಪರಶುರಾಮೋ ದೇವತ. ಪರಶುರಾಮ ದೇವರ ಚಿಂತನೆ ಮಾಡಿ ಯಾರಾದರೆ ಗಾಯತ್ರಿ ಮಂತ್ರವನ್ನು ಚಿಂತನೆ ಮಾಡುತ್ತಾರೆ ಅವರಿಗೆ ದಾನ ತಗೊಂಡ ದೋಷ ಹೋಗುತ್ತೆ, ಅವರಿಗೆ ಮಾತ್ರ ಹೋಗುತ್ತೆ. ಆ ಚಿಂತನೆ ಮಾಡದವರಿಗೆ ಎಷ್ಟೇ ಗಾಯತ್ರಿ ಮಾಡಿದ್ರು ಕೂಡ ಈ ಚಿಂತನೆ ಮಾಡ ಅಂದರೆ ದಾನ ತಗೊಂಡ ದೋಷ ಹೋಗಲ್ಲ. ಅಂದರೆ ನಾನಾ ಕಡೆ ಊಟಕ್ಕೆ ಹೋಗ್ತಾ ಇರ್ತೀವಿ, ದಾನಗಳು ತಗೊಳ್ತಾ ಇರ್ತೀವಿ, ಬಲವಂತವಾಗಿ ಕೈಯಲ್ಲಿ ಹೋಗ್ತಾ ಇರ್ತಾರೆ, ಅದಕ್ಕೆಲ್ಲ ಅವರ ಪಾಪ ಬಂದೇ ಬರುತ್ತೆ, ಆ ಪಾಪ ಎಲ್ಲ ಕಳ್ಕೊಳ್ಳೇಬೇಕು. ಆದ್ದರಿಂದ ಗಾಯತ್ರಿ ಮಂತ್ರವನ್ನು ಮಾಡಲೇಬೇಕಾಗುತ್ತೆ. ನಮ್ಮ ಪರಿಸ್ಥಿತಿ ಏನು ಅಂತ ಕೇಳಿದ್ದೀರಾ? ಅದೇ ನಿಮ್ಮನ್ನು ಊಟ ಕರೀತಾರೆ, ದಾನ ಕೊಡ್ತಾ ಇರ್ತಾರೆ, ಪಾಪ ಬಂದೇ ಬರುತ್ತೆ, ಅದು ಕಳ್ಕೊಳ್ಳೋದು ಹೇಗೆ ಅಂದ್ರೆ ಇಷ್ಟು ಸ್ವಾಮಿ ಕನ್ನಡದಲ್ಲಿ ಹೇಳಿದ್ರೆ ದೇವರು ಕೇಳಲ್ಲ. ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ, ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ, ಮೊದಲನೇ ವರ್ಣ ಪ್ರತಿಪಾದ್ಯನಾದ ಪರಶುರಾಮ ನೀನೇ ಸೂರ್ಯಮಂಡಲ ಮಧ್ಯವರ್ತಿಯಾಗಿ ನಾರಾಯಣನಾಗಿ ಇದ್ದೀಯಾ, ನೀನೇ ಎಲ್ಲರ ಬುದ್ಧಿಯನ್ನು ಪ್ರಚೋದನೆ ಮಾಡುತ್ತಾ ಇದ್ದೀಯಾ, ಏ ಸ್ವಾಮಿ ನನ್ನ ದೋಷ ಕಳೆಯಪ್ಪ. ಏನು ಕನ್ನಡದಲ್ಲಿ ಹೇಳಿದ ದೇವ್ರು ಕೇಳಿದ್ರು ದೇವ್ರಿಗೆ ಕನ್ನಡ ಅಲ್ವಾ? ಚೆನ್ನಾಗಿದೆ. ಬೆಳಿಗ್ಗೆ ಹತ್ತು ಸಲ ಹೇಳಿ, ಮಧ್ಯಾಹ್ನ ಹತ್ತು ಸಲ ಹೇಳಿ, ಸಾಯಂಕಾಲ ಹತ್ತು ಸಲ ಹೇಳಿ, ಆಯ್ತಪ್ಪ. ಈಗೂ ಸಂಧ್ಯಾವನ ಮಾಡಿದಂತ ಸಾಕು. ಪ್ರತಿ ಸಲ ಪರಶುರಾಮನ ಸ್ಮರಣೆ ಮಾಡಿ ಎಲ್ಲ ಪರಿಹಾರ ಆಗುತ್ತೆ. ಸರಿ, ಈ ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳಿವೆ. ಅಲ್ಲ, ನಮ್ಗೆ ಬೇಡದ ಮಂತ್ರ ನಮ್ಗೆ ಯಾಕೆ ಹೇಳ್ತೀರಾ ಅಂತ ಅಂದ್ಕೋಬೇಡಿ, ಕೇಳಿದ್ರು ಪಾಪ ಹೋಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದೆ 24 ಅಕ್ಷರಗಳಿವೆ. 24 ಅಕ್ಷರಗಳಿಗೆ ಕೇಶವಾದಿ 24 ರೂಪಗಳು ನಿಂತಿವೆ. ಯಾರು ಚಿಂತನೆ ಮಾಡುತ್ತಾರೆ ಅಂದರೆ ಇಡೀ ಜಗತ್ತನ್ನೆಲ್ಲ ಆಟ ಆಡಿಸ್ತಾ ಇರೋದು 24 ತತ್ವಗಳು. ಆ 24 ತತ್ವಗಳಲ್ಲಿ ನಿಂತು ಎಲ್ಲರನ್ನ ಆಟ ಆಡಿಸ್ತಾ ಇರೋದು 24 ದೇವತೆಗಳು. ಅವರಲ್ಲಿ ನಿಂತು ಆಟ ಆಡಿಸ್ತಾ ಇರೋದು ವಾಯುದೇವರ 24 ರೂಪಗಳು. ಆ ವಾಯುದೇವರ 24 ರೂಪಗಳಲ್ಲಿ ನಿಂತು ಜಗತ್ತನ್ನೇ ನರ್ತನ ಮಾಡಿಸ್ತಾ ಇರುವ ರೂಪಗಳು ದೇವರದ್ದು 24, ಅದು ಗಾಯತ್ರಿಯಲ್ಲಿ ತುಂಬಿವೆ. ಆ ಚಿಂತನೆ ಮಾಡಿದರೆ ನಮ್ಮಲ್ಲೂ 24 ತತ್ವಗಳಿವೆ, ತತ್ವಾಭಿಮಾನಿಗಳಿದ್ದಾರೆ, ಅವರೊಳಗೆ ವಾಯುದೇವರಿದ್ದಾರೆ, ಅವರು ದೇವರು ಇದ್ದಾರೆ. ಆ ರೂಪಗಳು ನಮ್ಮನ್ನು ನರ್ತನ ಮಾಡಿಸ್ತಾರೆ, ಈಗಲೂ ಮಾಡಿಸ್ತಾ ಇದ್ದಾರೆ, ಬೇರೆ ಕಡೆ ಮಾಡಿಸ್ತಾ ಇದ್ದಾರೆ, ಬೇಡದ ಕಡೆ ನರ್ತನ ಆಗ್ತಾ ಇದೆ ನಮ್ದು. ಅದಕ್ಕೆ ದೇವರ ಚಿಂತನೆಯಲ್ಲಿ ನಮ್ಮ ನರ್ತನ ಆಗಬೇಕು, ಆ ರೀತಿಯಾಗಿರತಕ್ಕಂಥ ಚಿಂತನೆ ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನ ಅಮ್ಮ ಸದ್ಯಕ್ಕೆ 24 ರೂಪ ಅಂತ ಹೇಳ್ಕೊಳ್ಳಿ, ಹೆಸರು ಹೇಳಿದ್ರೆ ಮತ್ತೆ ಹೇಳ್ತೇನೆ, ಆಯ್ತಲ್ಲಮ್ಮ. ಹಾ, ಗಾಯತ್ರಿ ಮಂತ್ರದಲ್ಲಿ 3 ಪಾದಗಳಿವೆ. 3 ಪಾದಗಳಲ್ಲಿ ಯಾವ ಯಾವ ರೂಪಗಳು? ಅನಿರುದ್ಧ, ಪ್ರದ್ಯುಮ್ನ, ಸಂಸ್ಕರ್ಷಣ. ಈ ರೂಪಗಳು ಚಿಂತನೆ ಮಾಡಬೇಕು. ಅದಕ್ಕೆ ಹೇಳುತ್ತಾರೆ ಸರ್ವ ವೇದೋಚ್ಚಾರಣ ಗಾನ. ಗಾಯತ್ರಿ ಮಂತ್ರವನ್ನು ಒಂದು ಸಲ ಹೇಳೋ ಕಾಲಕ್ಕೆ ಇಷ್ಟಾದ್ರೂ ಬರಲಿ, ನಾನು ಎಲ್ಲಾ ವೇದಗಳ ಉಚ್ಚಾರ ಮಾಡ್ತಾ ಇದ್ದೇನೆ. ಅವಾಗ ದೇವರೇನು ಮಾಡುತ್ತಾರೆ? ಸರ್ವ ಸಂರಕ್ಷಣ, ಎಲ್ಲಾ ರೀತಿಯಲ್ಲೂ ನಮ್ಮ ರಕ್ಷಣೆ ಮಾಡುತ್ತಾನೆ. ಈ ರೀತಿಯಲ್ಲಿ ಇಂಥ ಗಾಯತ್ರಿ ಮಾಡಿದ್ದೀವಿ. ಮಾಡೋ ಕಾಲಕ್ಕೆ ಅರ್ಥ ಚಿಂತನೆಯೂ ಬಂತು. ನಾನು ನಾಳೆ ಕೇಳಿದೆ, ಮಾಡಿದ್ದೀರಾ? ಹಾ ಮಾಡಿದೆ. ಚೂರು ಒಳಗಿರಬೇಕು. ನಾ ಮಾಡಿದೆ ಸರಿ, ದೇವ ಮಾಡಿಸಿದಕ್ಕೆ ನಾ ಮಾಡಿದೆ. ಆ ದೇವರ ರೂಪ ಯಾವುದು ಅಂದರೆ ಆ ಗಾಯತ್ರಿ ಮಂತ್ರದಲ್ಲೇ ಭಗವದ್ ರೂಪ ಇದೆ ನೋಡಿ. ಗಾಯತ್ರಿ ಮಂತ್ರ ಹೇಳುವ ಭಗವದ್ ರೂಪ ಸೂರ್ಯಮಂಡಲ ಮಧ್ಯವರ್ತಿ ನಾರಾಯಣ. ಗಾಯತ್ರಿ ಮಂತ್ರದೊಳಗೆ ರೂಪ ಕೂತಿದೆ. ಆ ರೂಪ ಏನು ಮಾಡುತ್ತೆ ಅಂದ್ರೆ ಏತಾದೃಶ ಗಾನ ತ್ರಾಣ ಕರ್ತೃತ್ವ. ಗಾನಕರ್ತೃ ಅವನೇ, ತ್ರಾಣಕರ್ತೃ ಅವನೇ. ಯಾರ್ಯಾರಿಗೆ ಯೋಗ್ಯತೆ ಇದೆ ಅವರ ಬಾಯಿಂದ ಗಾಯತ್ರಿಯನ್ನ ನುಡಿಸುವವ ಅವನೇ, ನುಡಿಸಿ ರಕ್ಷಣೆ ಮಾಡುವ ಅವನೇ. ಇದು ತೆಳಕೊಂಡು ಗಾಯತ್ರಿ ಮಾಡಿ, ನಾ ಮಾಡುವೆ ನೀ ಕೊಡು ಅಂತ ಡಿಮ್ಯಾಂಡ್ ಮಾಡಬೇಡಿ ದೇವರ ಮುಂದೆ. ಸ್ವಾಮಿ ನೀನಾಗಿ ಮಾಡಿಸ್ತಾ ಇದ್ದೀಯ, ನನ್ನ ಯೋಗ್ಯತೆ ಅರಿತು, ನನ್ನ ಕಾಲ ಅರಿತು, ನೀನೇ ದಯದಿಂದ ಮಾಡಿಸ್ತಾ ಇದ್ದೀಯ, ನೀನೇ ರಕ್ಷಣೆ ಮಾಡಯ್ಯ ಅಂತ ದೇವರನ್ನ ಕೇಳಿಕೊಂಡ್ರೆ ರಕ್ಷಣೆ ಮಾಡುತ್ತಾನಂತೆ. ಆ ರೀತಿಯಲ್ಲಿ ಗಾನ ತ್ರಾಣ ಕರ್ತೃವಾದ ಗಾಯತ್ರಿ ನಾಮಕನಾದ ಭಗವಂತ ಗಾಯತ್ರಿ ಮಂತ್ರದೊಳಗೆ ಆರು ರೀತಿಯಲ್ಲಿ ನಿಂತಿದ್ದಾನೆ. ಆರು ರೀತಿ ನಿಂತಿದ್ದಾನೆ. ಆ ರೂಪಗಳು ಏನು ಎಂಬುದನ್ನ ನಾಳೆ ನೋಡೋಣ. ಶ್ರೀಕೃಷ್ಣ ಅಲ್ಲಿಗೆ ಸ್ವಲ್ಪ ಹೇಳಬೇಡಿ, ಸ್ವಲ್ಪ ಹೇಳಬೇಡಿ, ಪ್ರಧಾನದು ನಾನು ಹೇಳ್ಬೇಕಂದ್ರೆ ಮರ್ತೋಗ್ಬಿಟ್ಟೆ ಪಾಪ. ಒಳ್ಳೆ ನೆನಪು ಮಾಡಿದ್ರು. ಆ ಗಾಯತ್ರಿ ಅಂದ್ರೆ ಸ್ತ್ರೀ ರೂಪ ಅಂತ ಆಕೆ ಹೇಳಿದ್ರು, ಸರ್ವಥ ಅಲ್ಲ, ಅದಕ್ಕೆ ಹೇಳಲಿಕ್ಕೆ ಬಂದೆ. ಗಾಯತ್ರಿ ಅಂದ ಕೂಡಲೇ ಹಾ ಏನು ಐದು ತಲೆ, ಇನ್ನ ಅಲ್ಲಿ ಸೀರೆ ಹಾಕಿರ್ತಾರ ಅದರಿಂದ ಆರು ಹೊಟ್ಟೆ ಹಾಕಿರಲ್ಲ. ಹೌದ್ರಿ, ಮಂತ್ರಕ್ಕೆ ಹಾಗೆ ಅರ್ಥ ಮಾಡಿದ್ರೆ ಅವರು ಗಾಯತ್ರಿ ಪಂಚಶೀರ್ಷ ತ್ರಿಪದ ಮೂರು ಕಾಲು ಷಟ್ಪುಕ್ಷಿಹಿ ಆರು ಹೊಟ್ಟೆ ಈ ತರ ಚಿತ್ರಣ ಕೊಡ್ತಾರೆ. ಚೂರು ತಲೆ ಹಾ ಬೇಡ, ಅವ್ರು ಗುಜ್ಜಾಕೆ ಅದು ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ ಅಲ್ಲ. ಅದು ಗಾಯತ್ರಿ ಮಂತ್ರದ ಕುರಿತು ಹೇಳಿದ್ದು. ಇದು ಮೂರು ಪಾದಗಳಲ್ಲಿದೆ, ಆರು ಐದು ಕಡೆ ನಿಲ್ಲಿಸಬೇಕು. ಪುಕ್ಷಿಹಿ ಆರು ರೂಪಗಳೇ ಪ್ರಧಾನವಾಗಿರತಕ್ಕಂಥದ್ದು. ಇವಾಗ ಹೇಳ್ತಾರೆ ಆರು ರೂಪ, ಆರು ರೂಪಗಳೇ ಪ್ರಧಾನವಾಗಿರತಕ್ಕಂಥದ್ದು ಅಂತ ಹೇಳಿದ್ದು ಗಾಯತ್ರಿ ಮಂತ್ರದ ಕುರಿತು. ಹಾಗಾದರೆ ಇಲ್ಲಿ ಗಾಯತ್ರಿ ನಾಮಕ ಯಾರು ದೇವರ ಚಿಂತನೆ ಮಾಡಬೇಕು? ನಾರಾಯಣನನ್ನೇ. ಹಾಗಾದ್ರೆ ಹೆಣ್ಣು ಯಾವುದಿಲ್ವಾ ಅಂದ್ರೆ ಇದ್ದಾಳೆ ಯಾರು? ಗಾಯತ್ರಿ ಛಂದಸ್ಸಿನ ಅಭಿಮಾನಿ ದೇವತಾ. ನಿಮ್ಮಂತೇನೆ ಒಂದೇ ತಲೆ, ಬ್ರಹ್ಮದೇವರ ಪತ್ನಿ, ಸಹಜವಾಗಿದ್ದಾಳೆ, ಆಕೆನೆ ಚಿಂತನೆ ಮಾಡಬಹುದು. ಆದರೆ ಗಾಯತ್ರಿ ಮಂತ್ರ ಹೇಳುವಾಗ ಆಕೆನೆ ಚಿಂತನೆ ಮಾಡಬಾರದು, ನಾರಾಯಣನ ಚಿಂತನೆ ಮಾಡಬೇಕು. ಅದನ್ನು ನುಡಿಸಿದ್ದಕ್ಕೆ ಆಕೆಗೆ ಥ್ಯಾಂಕ್ಸ್ ಹೇಳಬೇಕು. ಅಮ್ಮ ನೀ ನುಡಿಸಿದ್ಯಾ ಅಂತ ಆಕೆ ಚಿಂತನೆ ಮಾಡಬೇಕು. ಸರಿಯಾಗಿ ಹೇಳಿದ್ದೀರಾ, ಇಲ್ಲಾಂದ್ರೆ ಬಹಳ ಜನ ಆ ಫೋಟೋ ಇಟ್ಟು ಅದರ ಬಗ್ಗೆ ಹೋಗಿಂದ ಮಾಡ್ತಾ ಇರ್ತಾರೆ. ಒಳ್ಳೆ ಪ್ರಶ್ನೆ ಮಾಡಿದ್ದೀರಿ. ಯಾಕಿಲ್ರಿ ಅಯ್ಯೋ ರಾಮ, ನಮ್ಮ ಆಸ್ವರ ಮನೆಗಳಲ್ಲೇ ನಾನು ಅಲ್ಲ, ನನ್ನ ಕರೆಸಿದ್ರು ಒಬ್ರು ಆಚಾರ್ಯ ಬನ್ರಿ ಅಂತ. ಹೋದರೆ ಏನು ಗೊತ್ತಾ, ದೊಡ್ಡ ಫೋಟೋ ಪಕ್ಕದಲ್ಲಿ ರಾಯದು, ಚಿಕ್ಕದು ಬಿಂಬಮೂರ್ತಿ ಚಿಕ್ಕ ಫೋಟೋ ರಾಯದು ಪಕ್ಕದಲ್ಲಿ ಯಾರು ಹೇಳಲ್ಲ ಹೆಸರು ಹೇಳಲ್ಲ. ಇಬ್ಬರಿಗೂ ಸೇ ಸಮ ಪೂಜಾ, ಇಬ್ಬರಿಗೂ ಒಂದೇ ಆರತಿ. ಇದು ನಮ್ಮವರೇ ಮಾಡ್ತಾರೆ, ಬೇಕಾರ ಬಹಳ ದುರಂತ ನಮ್ಮಲ್ಲಿದೆ. Thank you.